ಅದನ್ನು ಒಯ್ಯಲಿಲ್ಲ ಅಂತ ಭೀಮಸೇನ. ಯಾತಕ್ಕೆ ಕೊಯ್ಲಿಲ್ಲ ಅಂತ ಹೇಳ್ತಾರೆ, ನಿಜವಾಗ್ಲು ಭೀಮಸೇನಂತ ವಿವೇಕಿ ಆತನಂತ ವಿದ್ವಾಂಸ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಂತೆ ಹರಿಯ ಸಂಕಲ್ಪ ಇದೆ. ಇವತ್ತಿನ ದಿವಸ ಮಧ್ಯರಾತ್ರಿಯಲ್ಲಿ ಈ ಶಕ್ತಾಯುಧಕ್ಕೆ ನನ್ನ ಮಗ ಸಾಯಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಅದು ಸುಳ್ಳಾಗಬಾರ್ದು ಬಿಟ್ಟು ಹೋಗ್ಬಿಟ್ಟನು. ನಮಗೆ ಹೊಸ ಉತ್ತರ ಸಿಕ್ತಾಗ ನಿನ್ನೇನು ತಿಳ್ಕೊಂಡಿದ್ವಿ, ಅರ್ಜುನ ಸಾಯ್ಬೇಕು ಅಂತ ಕೃಷ್ಣನ ಸಂಕಲ್ಪ ಇದೆ, ಅದಕ್ಕೆ ನಾನು ಒಳಗೆ ಹೋಗೋದಿಲ್ಲ ಅಂತ ಭೀಮಸೇನೆ ಹೋಗಿರಲಿಲ್ಲ. ನಮಗೇನಿಸಿತ್ತು ತಮ್ಮನ ಮಗ ಹೋದ್ರೆ ಹೋಗಲಿ ಅಂತ ಭೀಮಸೇನೆ ಹೋಗಲಿಲ್ಲ ಅಂತ ಅನ್ಕೊಂಡಿರ್ಬೋದು ಯಾರಾದರೂ ಕೂಡ. ಈಗ ಭೀಮಸೇನೆ ಹೇಳ್ತಾನೆ, ನನ್ನ ಮಗ ಅವ್ರ ಮಗ ಇವ್ರ ಮಗ ಅಲ್ಲ, ಕೃಷ್ಣನ ಸಂಕಲ್ಪ ಯಾರು ಸಾಯ್ಬೇಕು ಅಂತಿರುತ್ತೋ ಅವ್ರು ಸಾಯ್ಬೇಕಷ್ಟೇ, ಯಾರ ಮಗನಾದ್ರೂ ಯೋಚನೆ ಇಲ್ಲ. ತನ್ನದೇ ಮಗ ಸಾಯ್ಬೇಕು, ಅದೇ ಶಕ್ತಾಯುಧಕ್ಕೆ ಸಾಯ್ಬೇಕು. ಇವತ್ತು ಕ್ವಶನ್ ಪೇಪರೇ ಬಿಡದಲ್ಲಿ ಮೇಷ್ಟುಗಳು ಹಾರಿಸಿಬಿಡ್ತಾರೆ ಮನೆಗೆ, ತಮ್ಮ ಮಗ ಕೂತಿದ್ರೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಭೀಮಸೇನನ ದೀಕ್ಷೆ ನೋಡಬೇಕು. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ, ಎಂದೆಂದೂ ಮೋಸ ಮಾಡಿಲ್ಲ ನೀನು, ಎಂದೆಂದೂ ಸುಳ್ಳು ಹೇಳಿಲ್ಲ, ಅದಕ್ಕೆ ಜಗದ್ಗುರು ಆಗುವಂತ ಕಲಿಸಿಕೊಟ್ಟಿದ್ದಾನೆ. ಅವರ ಎಲ್ಲರೂ ಯಾರು ಅತ್ಯಂತ ಆದರ್ಶವಾಗಿ ಬದುಕ್ತಾರೋ ಅವರಿಗೆ ಗುರುತ್ವ ಬರುತ್ತದೆ. ಭೀಮಸೇನಿಗೆ ಜಗದ್ಗುರುತ್ವ ಕೊಡಲಿಕ್ಕೆ ಕಾರಣ ಅಂದ್ರೆ 100% ಅತ್ಯಂತ ಪ್ರಾಮಾಣಿಕ, ಸಿನ್ಸಿಯರ್ ಅಂದ್ರೆ 100%. ಅಂಥವರಿಗೆ ಗುರುತ್ವ ಕೊಡೋದು ಇನ್ಯಾರಿಗೆ ಕೊಡಬೇಕು? ತನ್ನ ಮಗನನ್ನು ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ ಯೋಚನೆ ಮಾಡಿ ನೋಡಂತೆ. ಬಿಟ್ಟು ಅಲ್ಲಿಂದ ಹೊರಟೇ ಬಿಟ್ಟನು, ಕೆಳಗಿಡದನಂತೆ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಕರ್ಣನಿಗೆ ಆಶ್ಚರ್ಯವಾಯ್ತಂತೆ, ಯಾಕೆ ಭೀಮಸೇನ ಒಯ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತನಂತೆ. ಯಾಕೆ ಬರೀ ಪೇಪರ್ ಕೊಟ್ಟು ಯಾಕೆ ನಾನು ಫೇಲ್ ಆಗಲಿಲ್ಲ ಅನ್ಕೋತಾನಲ್ಲ, ಹಾಕಿ ಅಲ್ಲಿಗೂ ಪಾಸ್ ಆದ್ರೆ ಎಷ್ಟು ಶಾಕ್ ಆಗಬೇಕಾತಾನೆ. ರಥ ಒಯ್ಲಿಲ್ಲ, ಧನುಸ್ ಒಯ್ಲಿಲ್ಲ, ಬಾಣ ಒಯ್ಲಿಲ್ಲ, ಶಕ್ತಾಯುಧ ಒಯ್ಲಿಲ್ಲ, ಯಾತಕ್ಕಿದು? ಧೃತರಾಷ್ಟ್ರ ಕೇಳ್ತಾನಾಗ ಸಂಜಯ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಏನು ಭೀಮನ ಬಲ ಇದು? ನನಗೆ ಈಗ ಅನಿಸ್ತಾ ಇದೆ ಭೀಮ ಯಾತಕ್ಕೆ ಕರ್ಣನನ್ನು ಕೊಲ್ಲಲಿಲ್ಲ ಅಂತ ಕೇಳಿದ್ನಂತ. ಇನ್ನೇನು ಕನಸ್ಥಿತಿಯನ್ನು ಉಡ್ಕೊಂಡಿಲ್ಲ, ಈಗ ಕರ್ಣ ಆಲ್ಮೋಸ್ಟ್ ಗಾನ್. ಈಗ ಯಾತಕ್ಕೆ ಕೊಲ್ಲಲಿಲ್ಲ ಅಂತ ಕೇಳಿದಾಗ ಆಗ ಸಂಜಯ ಹೇಳ್ತಾನೆ. ಸಂಜಯ ಹೇಳೋದಕ್ಕೊಂದು ಕಾರಣ ಇದೆ, ವೇದವ್ಯಾಸರು ಹೊರ ಕೊಟ್ಟಿದ್ದಾರೆ. ಯಾರ ಮನಸ್ಸಲ್ಲಿದೆ ಅದು ಅರ್ಥ ಆಗುತ್ತೆ ಸಂಜಯನಿಗೆ. ಮನಸ್ಸಿರೋದನ್ನು ಓದುವಲ್ಲ ಮನಸ್ಸೇ. ಈಗ ಭೀಮನ ಮನಸ್ಸನ್ನು ಹೇಳ್ತಾನೆ. ಈಗ ಭೀಮ ಯಾತಕ್ಕೆ ಕೊಲ್ಲಿಲ್ಲ ಗೊತ್ತಾ? ಶಕ್ತೋಪಿ ನಾವಧೀತ್ ಕರ್ಣಂ ಭೀಮಸೇನೋ ಮಹಾಬಲ. ಕರ್ಣನ ಬರೀ ಸೋಲಿಸಲಿಕ್ಕಲ್ಲ, ಕೊಲ್ಲಲಿಕ್ಕೆ ಸಮರ್ಥನಾಗಿದ್ದ ಭೀಮಸೇನ ಆದರೂ ಕೊಲ್ಲಲಿಲ್ಲ. ಯಾತಕ್ಕೆ ಅಂದ್ರೆ ಆತನ ತಮ್ಮನಾದ ಅರ್ಜುನನ ಪ್ರತಿಜ್ಞೆ ಸುಳ್ಳಾಗಬಾರದು ಅಂತ ಭೀಮಸೇನ ಬಿಟ್ಟಿದ್ದಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಹನುಮಂತನಾಗಿದ್ದಾಗ ರಾವಣನನ್ನು ನಾನು ಕೊಲ್ಲೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ ಹನುಮಂತ. ಯಾತಕ್ಕೆ? ನಿಧಾರ್ಯಯೇವ ರಾವಣ ಸ ರಾಘವಾಯ ನಾಣ್ಯಥ. ರಾಮನಿಗೆ ಮೀಸಲು ರಾವಣ, ನಾನು ಕೊಲ್ಲೋದಿಲ್ಲ ಅಂತ ಅಂದ್ಕೊಂಡು ಈ ಕರ್ಣ ಅರ್ಜುನನಿಗೆ ಮೀಸಲು, ನಾನು ಕೊಲ್ಲೋದಿಲ್ಲ. ಎಷ್ಟು ಜ್ಞಾನ ಬೇಕದಕ್ಕೆಲ್ಲ ಕೂಡ, ಎಷ್ಟು ವಿವೇಕ ಇರಬೇಕು. ಇದನ್ನೇ ಭೀಮಸೇನನ್ನ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಭಯೋರಪಿ ಅಂತ ಕೊಂಡಾಡಿದ್ದು ಇಳಿದು ವಾಪಸ್ ಹೋಗ್ಬಿಟ್ಟಂತ ಭೀಮಸೇನ ಅಲ್ಲಿಂದ. ಕರ್ಣನಿಗೆ ಆಶ್ಚರ್ಯ ಆಗೋಯ್ತು, ಶಕ್ತಿಯಾದ ಯಾತ್ರೆ ತಗೊಳ್ಳಿಲ್ಲ, ಇದಕ್ಕೆ ತಗೊಳ್ಳಿಲ್ಲ, ಭೀಮಸೇನ ಉದ್ದೇಶ ಬೇರೆ ಇತ್ತು ತಗೊಳ್ಳಿಲ್ಲ. ಆಗ ಕರ್ಣ ನಿಧಾನವಾಗಿ ರಥ ಹತ್ತಿದ. ಭೀಮಸೇನ ವಾಪಸ್ ಹೋಗ್ತಾ ಇದ್ದಾನೆ. ಕರ್ಣನಿಗೆ ಒಂದು ಧೈರ್ಯ ಬಂತು, ಅಂತೂ ನನ್ನ ಕೊಲ್ಲೋ ಐಡಿಯಾ ಭೀಮನಿಗಿಲ್ಲ ಅಂತ ಗೊತ್ತಾಗೋಯ್ತು. ನನ್ನ ಕೊಲ್ಲೋ ಐಡಿಯಾ ಇಲ್ಲ, ನಮ್ದು ಏನೋ ಒಯ್ಯೋದಿಲ್ಲ, ಸ್ವಲ್ಪ ಚೇಷ್ಟೆ ಮಾಡಿದ್ರೆ ನಡೀತದೆ ಅನ್ಕೊಂಡ. ಈಗ ಏನೋ ಮೇಷ್ಟ್ರು ಏನು ಗೆಟವಟಿಲ್ಲ, ಆದ್ರಿಂದ ಕೂತ್ಕೊಂಡೆ ತನ್ನ ಚೇಷ್ಟೆ ಮಾಡಕ್ ಬರ್ತದೆ ಅಂತ ತಿಳ್ಕೊಂಡ. ಪಾಪ ಬಾಣ ಬೀಳ ಶುರುಬಾರದ ಭೀಮನ ಮೇಲೆ, ಒಂದಾದ ಬಾಣಗಳ ಮಳೆ ಕರೆದನಂತೆ. ಭೀಮಸೇನ ಸುಮ್ಮನೆ ನಿಂತ್ಕೊಂಡಿದ್ದಾನೆ ನೋಡ್ತಾ. ಆಮೇಲೆ ಏನ್ ಮಾಡಿದನಂತೆ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಸುಮ್ ಸುಮ್ಮನೆ, ಅವನ ಬಾಣಗಳು ಯಾಕೆ ವೇಸ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ಹೊಸ ಪರಾಕ್ರಮ ತೋರಿಸ್ತಾನೆ ಭೀಮಸೇನ. ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಪರಾಕ್ರಮ, ಅವನು ಬಾಣಗಳು ಬಿಡುತ್ತಾ ಇವೆ. ಭೀಮಸೇನ ಏನ್ ಮಾಡಿದನಂತೆ, ದುರ್ಯೋಧನ ಆನೆಗಳಿದ್ವಲ್ಲ ಪಾಂಡವರ ಕಡೆ ಯಾರೂ ಇಲ್ಲ, ಅಲ್ಲಿ ಬಂದಿರೋದೇ 3 ಜನ, ಅರ್ಜುನ ಸಾತ್ಯಕ್ಕೆ ಭೀಮಸೇನ ಅಷ್ಟೇ, ಒಳಗಿನ ಯಾರು ಇಲ್ಲೇ ಇಲ್ಲ, ಇರೋದೆಲ್ಲ ಅವ್ರ ಕಡೆಯವರೇ. ಆನೆಗಳನ್ನು ತೋಡಿ ಅಡ್ಡಡ್ಡ ಹೋಗಿತಾ ಇದ್ದಂತೆ ಆನೆಗಳನ್ನ ಎತ್ತಿಬಿಟ್ಟು. ಸಕ್ಕರೆ ಆನೆ ಎತ್ತಲಕ್ಕಾಗಲ್ಲ ವರಿಷ್ಠನಿಗೆ, ಇವು ಆಟದ ಆನೆ ಎತ್ತಲಕ್ಕಾಗ, ನಿಜವಾದ ಆನೆ ತೋಡಿ ಅಡ್ಡಿಸ್ತಾ ಇದ್ದಂತೆ ಆನೆಗಳು ತುಂಡು ತುಂಡೆ ಕಳೆಬಿಡ್ತಾ ಇದ್ವು ಅಂತ. ತಮಾಷೆ ಏನು ಗೊತ್ತೇನು, ಬಾಣ ಹೊಡಿತಿರೋದು ಕರ್ಣ, ಸಾಯ್ತಿರೋದು ದುರ್ಯೋಧನ ಆನೆಗಳು. ಅಂದ್ರೆ ಯಾರ ಕೈಲಿ ಯಾರನ್ನು ಕೊಲಿಸ್ತಾ ಇದ್ದಾನೆ? ಈಗ ಚೂರು ವೇಸ್ಟ್ ಆಗಬಾರದು ಎಲ್ಲ ಯಾವ ಕೆಲಸವನ್ನು ಕೂಡ. ಅದಕ್ಕೆ ಯೋಗ ಅಂತ ಕರೀತಾರೆ, ಯೋಗ ಕರ್ಮಸು ಕೌಶಲಂ. ಕರ್ಣ ಅನ್ಕೊಂಡು ಹೊಡೆಯೋದು ಬಿಟ್ಟರೆ ವಾಸಿ, ಆನೆಗಳಾರ ಉಳ್ಕೋತೇವೆ ಕೊನೆ ಪಕ್ಷ, ಭೀಮನಿಗಂತೂ ಏನಾದ ಚಾನ್ಸಸ್ ಇಲ್ಲ, ಆನೆಗಳಾರ ಉಳ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ಭೀಮತೆಯನ್ನು ತೋರಿಸ್ತಾರೆ, ಏನು ಯೋಚನೆ ಇಲ್ಲ, ಆರಾಮವಾಗಿ ಮನೆಯಲ್ಲಿ ಫ್ರೀಯಾಗಿರ್ಬೇಕು ಆ ರೀತಿ ಇದ್ದಾರೆ. ಯುದ್ಧರಂಗದವರು ಯಾವ ರೀತಿ ಇರೋದು ಅಂತ ಕೇಳಿದರೆ, ಯಾರಿಗೆ ಪ್ರಾಣ ಭಯ ಇಲ್ಲ ಅವರಿಗೆ ಮಾತ್ರ ಸಾಧ್ಯ. ಮುಖ್ಯ ಪ್ರಾಣನ ಆತನಿಗೆ ಪ್ರಾಣ ಭಯ ಇಲ್ಲಿಂದ ಬರಬೇಕು, ಮುಖ್ಯ ಪ್ರಾಣನೇ ಆದ ತನಗೆ ಪ್ರಾಣದ ಭಯ ಇಲ್ಲ ಅಂತ ತೋರಿಸ್ತಾ ಲೀಲಾಜಾಲ ಓಡಾಡ್ತಾ ಇದ್ದಾರೆ. ಹನುಮಂತನಾಗಿ ಅಲ್ಲೇ ಹಾಗೆ ಓಡಾಡಿದ್ದ, ಅಲ್ಲಿ ವೃಕ್ಷ ಕಿತ್ತೋದು, ಅಲ್ಲಿ ರಾಕ್ಷಸರು ಹೊಡೆಯೋದು, ರಾವಣನ ವನನು ಹೋಯ್ತು, ರಾಕ್ಷಸರು ಹೋದು, ಡಬಲ್ ಲಾಸ್ ಅವನಿಗೆ. ವನನು ಹೋಯ್ತು, ಅಲ್ಲಿ ಇಲ್ಲಿ ಆನೆಗಳು ಹೋದು, ಬಾಣಗಳು ಹೋದು. ಅಂದ್ರೆ ಅಲ್ಲಿ ಹನುಮಂತನಾಗಿದ್ದವನೇ ಭೀಮಸೇನ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಕ್ಕೂ ಅನುಕೂಲ ಇದೆ. ಒಂದು ಅಲ್ಲಿ ರಾವಣನ ಸೈನ್ಯದಲ್ಲಿ ಪರಾಕ್ರಮ, ಇಲ್ಲಿ ದುರ್ಯೋಧನ ಸೈನ್ಯದಲ್ಲಿ ಪರಾಕ್ರಮ, ಅಲ್ಲಿ ಖಳನಾಯಕ ರಾವಣ, ಇಲ್ಲಿ ಖಳನಾಯಕ ದುರ್ಯೋಧನ. ಅಷ್ಟು ಮಾಡಿದಾಗ ದುರ್ಯೋಧನಿಗೆ ಭಾರಿ ಸಂಕಟ ಆಯಿತು. ಕರ್ಣನಿಗೂ ಭಾರಿ ದುಃಖ ಆಗೋಯಿತು. ಆಗ ಭೀಮಸೇನ ಇಷ್ಟು ಮಾಡಿ ಬಾಣ ನಿಲ್ಲಿಸಿಬಿಟ್ನಲ್ಲ ಹೊಡೆಯೋದನ್ನ, ಅಷ್ಟೊತ್ತಿಗೆ ಒಂದು ಚೇಷ್ಟೆ ಮಾಡ್ತಾನೆ ಕರ್ಣ, ರಥ ಓಡಿಸ್ಕೊಂಡು ಹತ್ತಿರ ಬರ್ತಾನೆ. ಒಂದು ಗ್ಯಾರಂಟಿ ಅವನು ನನ್ನೇನು ಮಾಡೋದಿಲ್ಲ. ಬಂದು ತನ್ನ ಧನಸ್ಸಿನಿಂದ ಭೀಮನನ್ನು ಮುಟ್ಟಿದನಂತೆ. ಮುಟ್ಟಿಬಿಟ್ಟು ಅವನು ಮಾತಾಡುತ್ತಾನೆ, ಹೇ ತೂಬರೀಕ ಹೇ ಔದರೀಕ ಅಂತ ಬೈತಾನೆ. ಹೇ ತೂಬರೀಕ ಹೇ ಔದರೀಕ ಅಂತ ಬೈದನಂತೆ ಭೀಮಸೇನ. ಆಗ ಅರ್ಜುನ ಕಡೆ ನೋಡ್ತಾನೆ, ಅರ್ಜುನ ಅವನು ಬೈದಿದ್ದು ಕೇಳಿಸ್ಕೊಂಡಿಯಾ ನೀನೀಗ ಅಂತ ಕೇಳುತ್ತಾನೆ. ಅವನು ಬೈದಿದ್ದು ಕೇಳಿಸ್ಕೊಂಡಿಯಾ, ತೂಬರೀಕ ಅಂದ್ರೇನು ಔದರೀಕ ಅಂದ್ರೇನು? ಔದರೀಕ ಅಂದ್ರೆ ಹೊಟ್ಟೆ ಬಾಕ ಅಂತ ಅರ್ಥ. ತೂಬರೀಕ ಅಂದ್ರೇನು? ಅನೇಕರಿಗೆ ಅರ್ಥ ಗೊತ್ತಿಲ್ಲ. ಅದಕ್ಕೆ ಕೋಶದಲ್ಲಿ ಅರ್ಥ ಹೇಳ್ತಾರೆ, ತೂಬರೀಕ ಅಂದ್ರೆ ದೊಡ್ಡವನಾದ್ಮೇಲೂ ಕೂಡ ವಯಸ್ಸಿ ಬಂದ್ಮೇಲೂ ಕೂಡ ಯಾವನಿಗೆ ಗಡ್ಡ ಮೀಸೆ ಬಂದಿಲ್ಲ ಅವನನ್ನು ತೂಬರೀಕ ಅಂತ ಕರೀತಾರೆ. ಅಂದ್ರೆ ಗಡ್ಡ ಮೀಸೆ ಇಲ್ಲದವನು ಅಂತ ಅರ್ಥ. ಆಗೊಂದು ಪ್ರಶ್ನೆ ಬಂತು, ಇದನ್ನ ಇಟ್ಟುಕೊಂಡೆ ಟಿವಿಯವರು ಭೀಮನಿಗೆ ಗಡ್ಡ ಮೀಸೆ ಇಲ್ಲದೆ ಮಾಡಿಬಿಟ್ರು ಪಾಪ. ಕಾರಣ ಬೈದಿದ್ದಾನಲ್ಲ, ಸೊ ಫ್ಯಾಕ್ಟ್ ಇರಬೇಕು ಅಂತ ತಿಳ್ಕೊಂಡ್ಬಿಟ್ರು ಪಾಪ ಅವರು. ಇವ್ರು ಟಿವಿ ಭೀಮನಿಗಿಲ್ಲ, ಕಾರಣ ಏನು ಅಂದ್ರೆ ಅವ್ರು ಈ ಮಾತು ಅಪಾರ್ಥ ಮಾಡಿಕೊಂಡಿದ್ದೆ ಕಾರಣ ಅದು. ಈ ನಮಗೆ ಎಲ್ಲಿ ಮೋಸ ಹೋದ್ರು ಗೊತ್ತಾಗ್ತದ ಅವ್ರು. ಕಾರಣ ಯಾತಕ್ಕೆ ಬೈದ ಅಂತ ಪ್ರಶ್ನೆ ಈಗ. ತೂಬರಿಕ ಔದರಿಕ ಅಂತ ಯಾತಕ್ಕೆ ಬೈದ? ಯಾರು ಮಹಾಭಾರತ ನೋಡೋ ಅಭ್ಯಾಸ ಇಟ್ಟಿಲ್ಲ ಆದ್ರಿಂದ ಉತ್ತರ ಗೊತ್ತಾಗಲಿಲ್ಲ. ಆಚಾರ್ಯ ಹೇಳುತ್ತಾರೆ, ಒಂದು ಸೂಕ್ಷ್ಮ ಹಿನ್ನೆಲೆ ಇದೆ. ಯಾವಾಗಲೂ ಕೂಡ ಈ ಕ್ಷತ್ರಿಯ ವೀರರುಗಳು ರಾಜಕುಮಾರರುಗಳು ಶಸ್ತ್ರಾಭ್ಯಾಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಅವತ್ತಿನ ದಿವಸ ಒಂದು ರಥ ಮಾಡಬೇಕಂತವ್ರು, ಅತ್ಯಂತ ರಹಸ್ಯವಾದ ರಥ ಮಾಡಬೇಕು, ಲೋಕಕ್ಕೆ ಅಪಾಯ ಆಗಬಾರದು ಅದರಿಂದ ಅಂತ ವ್ರತ ಮಾಡಬೇಕು. ನಮ್ಮಲ್ಲಿ ಪದ್ಧತಿ ಇದೆಯಲ್ಲ, ಗಯಾಕ್ ಹೋಗಿ ಸಾಧ್ಯ ಮಾಡ್ತಾರಲ್ಲ, ಏನಾದ್ರೂ ಬಿಟ್ಟು ಬರಬೇಕು ಅಂತ ಹೇಳಿ. ಇವ್ರು ಬಿಟ್ಟು ಬರ್ತಾರೆ, ಏನ್ ಬಿಟ್ಟು ಬರ್ತಾರೆ ಗೊತ್ತಾ? ಎಂದೆಂದೂ ಮಾಡಬಾರ್ದಂತ ಪದಾರ್ಥ ಬಿಟ್ಟು ಬರ್ತಾರೆ ಪಾಪ. ಪ್ರಿಯವಾದ್ಯಾವುದು ಬಿಡೋದಿಲ್ಲ, ಎಲ್ಲೆಲ್ಲೂ ಸಿಗಬಾರ್ದು ಬಿಟ್ಟು ಬಂದಿರ್ತಾರೆ, ದುರ್ದೈವ ಎಲ್ಲವರು ಅದನ್ನೇ ಮಾಡಿರ್ತಾರೆ ಪಾಪ. ಎಷ್ಟು ಸಂಕಟ ಆಗಿಬಿಡ್ತದೆ ಅವರಿಗೆ, ಅದನ್ನೇ ಬಿಡಬಾರ್ದಾಗಿತ್ತು ಅಂತ ಪೇಚಾಡ್ತಾರೆ ಹೊರತು ಬಿಟ್ಟು ಬಿಟ್ಟೆ ಅಂತ ಸಂಭ್ರಮ ಪಡೋದಿಲ್ಲ. ಅದೊಂದು ಗುರುತು, ಅದು ಒಂದು. ಅವರು ಶ್ರಾದ್ದ ಮಾಡಿದ ಮೇಲೆ ಅವರು ಬಿಡಬೇಕು, ಶಸ್ತ್ರಾಭ್ಯಾಸದ ದಿವಸ ಇವರು ಮಾಡಬೇಕು. ಇಂಥ ವ್ರತ ಮಾಡ್ತೇನೆ ಅಂತ ಮಾಡಿ ಯಾರಿಗೂ ಹೇಳಬಾರದು, ಮತ್ತೆ ಅದನ್ನು ಯಾರಿಗೂ ಹೇಳಬಾರದು, ಇದು ಪದ್ಧತಿ ಇದು. ಆವಾಗ ಅಂತ ವ್ರತನೇ ಧರ್ಮರಾಜ ಮಾಡಿದ್ದ. ಏನಂತ, ನನ್ನನ್ನ ದೂತಕ್ಕೆ ಯಾರಾದ್ರೂ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಮಾಡಿದ್ದ. ಅದನ್ನ ಶಕುನಿ ಕೇಳಿಸ್ಕೊಂಡ್ಬಿಟ್ಟು ದೂತಕ್ಕೆ ಕರೆದಿದ್ದ ದುರ್ಯೋಧನ. ಧರ್ಮರಾಜ ಅದಕ್ಕೆ ಹೋಗಬೇಕಾಯ್ತು, ಹೊರಟಿಲ್ದ್ರೆ ಹೋಗ್ತಿರಲಿಲ್ಲ. ತುಂಬಾ ಜನದ ಪ್ರಶ್ನೆಗೆ ಉತ್ತರ ಅದು ಒಂದು. ಧರ್ಮರಾಜನಂತ ರಾಜ ರಾಸುಯಾಗ ಮಾಡಿದಂಥವನು ದೂತ ಆಡ್ಲಕ್ಕೆ ಹೋದ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಅದು ಆಡಬೇಕು ಅಂತ ಆಡ್ಲಕ್ಕೆ ಹೋಗಿದ್ದಲ್ಲ, ಆ ರಥವನ್ನ ಗುಟ್ಟಾಗಿ ಮಾಡಿದ್ದು, ರಥವನ್ನ ದುರುಪಯೋಗ ಮಾಡಿಕೊಂಡಿದ್ರು, ಫಲ ಹೋಗಬೇಕಾಯ್ತೆ ಹೊರತು ಆತ ಇಷ್ಟಪಟ್ಟು ಆಡಿದ್ದಲ್ಲ. ಆದ್ರಿಂದ ಧರ್ಮರಾಜ ದೂತ ಆಡದ, ಯಾತಕ್ಕೆ ಆಡದ ಅನ್ನೋದು ಕುತ್ರ. ಭೀಮಸೇನ ವ್ರತ ಮಾಡಿದ್ದಂತೆ. ಏನು ವ್ರತ? ನನ್ನನ್ನು ಯಾರು ತೂಬರ ಅಂತ ಕರೀತಾರೋ ಅವ್ರನ್ನ ಕೊಲ್ತೇನೆ ಅಂತ ವ್ರತ ಮಾಡಿರ್ತಾನೆ. ಯಾರನ್ನು ತೂಬರ ಅಂತ ಕರೀತಾರೋ ಅವ್ರನ್ನ ಕೊಲ್ತೇನೆ. ಇಲ್ಲಿ ಯೋಚನೆ ಮಾಡಿ, ತೂಬರ ಅಂತ ಕರೆಯೋ ಚಾನ್ಸ್ ಇಲ್ವೇ ಇಲ್ಲ. ಯಾತಕ್ಕೆ ಅಂದ್ರೆ, ನಿಜವಾಗಲೂ ಅಕಸ್ಮಾತ್ ಭೀಮಸೇನೆ ಗಡ್ಡ ಮೀಸೆ ಇಲ್ಲದೆ ಹೋಗಿದ್ರೆ ಎಲ್ಲರೂ ತೂಬಾರ್ ಅಂತ ಕರೆದೇ ಕರಿತಿದ್ರು, ಎಲ್ಲರೂ ಭೀಮಸೇನೆ ಕೊಂದ್ಕೊತ ಬರಬೇಕಾಗಿತ್ತು. ಹಾಗಿದ್ರೆ ಭೀಮಸೇನೆ ಕರೆಯೋ ಚಾನ್ಸೇ ಇಲ್ಲ. ಅಲ್ಲಿ ಹೇಳ್ತಾರೆ ಮಹಾಭಾರತದೊಳಗೆ, ಪಾಂಡವರೆಲ್ಲ ಕೂಡ ಸುವ್ಯಕ್ತ ಸ್ಪೆಷರು ಮಂಡಲರು ಅಂತ ಕರೀತಾರೆ. ಒಳ್ಳೆ ಘನವಾದ ಮೀಸೆ ಬಿಟ್ಟಿದ್ರಂತ, ಪ್ರತಿಯೊಬ್ಬರು ಕ್ಷತ್ರಿಯೋಚಿತವಾಗಿದ್ದರಂತವ್ರು. ಭೀಮಸೇನ ಬಗ್ಗೆನೂ ಹೇಳಿಬಿಟ್ಟಿದ್ದಾರೆ ಈಗಾಗಲೇನೆ. ಅಂದಮೇಲೆ ಮಹಾಭಾರತ ಭೀಮಸೇನಿಗೆ ಮೀಸೆ ಇದ್ದ ವರ್ಣನೆ ಮಾಡಿದ ಮೇಲೆ ಇಲ್ಲಿ ಇಲ್ಲ ಅಂತ ಹೇಳೋದ್ರೆ ಅರ್ಥ ಇಲ್ಲ ಅಂತ ಆಯ್ತಾರೆ. ಅಂದ್ರೆ ಬರೀ ಹೀಗೆ ಬೈದ್ರೆ ನಾನು ಕೊಲ್ತೇನೆ ಅಂತ ಹೇಳಿತ್ತು. ಈ ಪ್ರಸಂಗ ರಹಸ್ಯವಾದ ವ್ರತ. ಭೀಮಸೇನ ಅರ್ಜುನ ಇಬ್ಬರು ಮಾತಾಡ್ತಾ ಕೂತಿದ್ರಿಂದ ಒಂದ್ಸಲ, ನೀನೇನ್ ಮಾಡಿದ್ದಿ ಅಂತ ಭೀಮಸೇನನ್ನ ಅರ್ಜುನ ಕೇಳ್ತಾನೆ. ನೀನೇನ್ ಮಾಡಿದ್ದಿ ಅಂತ ಭೀಮಸೇನ ಕೇಳ್ತಾನೆ. ಭೀಮಸೇನೆ ಗೊತ್ತು ಪೂರ್ಣ ಪ್ರಜ್ಞೆ, ಕೇಳಂತ ಕೇಳ್ತಾನೆ. ಆಗ ಅರ್ಜುನ ಹೇಳ್ಕೊಂಡ ಅತಿಯಂತ ಮುಂದೆ ಬರ್ತದೆ, ಈಗ ಬೇಡ ಅದು, ಏನು ಮಾಡಿದ್ದ ಅಂತ ಆಮೇಲೆ ನೋಡೋಣ. ಭೀಮಸೇನ, ನಾನೇನ್ ಮಾಡಿದ್ದೇನೆ ಗೊತ್ತಾ ಅರ್ಜುನ? ನನ್ನನ್ನು ತೂಬರ ಅಂತ ಯಾರು ಕರೀತಾರೋ ಅವರನ್ನು ಕೊಲ್ತೇನೆ ಅಂತ ಮಾಡಿದ್ದೇನೆ ಅಂತ ಹೇಳಿದನಂತೆ. ಇದನ್ನ ದುರ್ಯೋಧನ ಕೇಳಿಸ್ಕೊಂಡಂತೆ. ಅವರಿಬ್ರು ಮಾತಾಡದ ಕದ್ದು ಕೇಳೋದು, ಅವ್ನು ಹುಟ್ಟಿದ ಅಭ್ಯಾಸ ಪಾಪ. ಟೆಲಿಫೋನ್ ಕದ್ದಾಲಿಕೆ ಅಂತ ಬರುತ್ತಲ್ಲ ಆ ಟೈಪು, ಅವ್ನು ಮಾತಾಡದ ಕದ್ದು ಕದ್ದು ಕೇಳೋದ್ರಲ್ಲೇ ಅವ್ರ ಜೀವನ ಇತ್ತು ಪಾಪ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಇದನ್ನು ಉಪಯೋಗಿಸಬೇಕು ಅಂತ ಕಾಯ್ತಾ ಇದ್ದ. ಭೀಮಸೇನ ಯಾತಕ್ಕೆ ಹೇಳೋದು ಗೊತ್ತಾ? ಇವನ್ ಕದ್ದು ಕೇಳಿಸ್ಕೊಳ್ಳಿ ಅಂತಾನೆ ಹೇಳಿದ್ದು, ಇದು ವಿಶೇಷ. ಅವ್ನು ಕದ್ದು ಕೇಳಿಸ್ಕೊಳ್ಳಿ, ಅವರಿಗೆ ಅಡವಟ್ ಆಗ್ಬೇಕಾಗ ಮಾಡ್ತೇನೆ ಅಂತ ಹೇಳಿಬಿಟ್ಟು. ಭೀಮಸೇನ ಇವನ್ ತಿಳ್ಕೊಂಡಿದ್ದ ಯಾರು ಕೇಳಿಸ್ಕೊತಾ ಇಲ್ಲ ಅಂತ ಹೇಳಿ ನಾನು ಕೇಳಿಸ್ಕೊಂಡಿದ್ದನ್ನ ಯಾರು ಕೇಳ್ಕೊಂಡಿಲ್ಲ ಅಂತ ಅವನು ತಿಳ್ಕೊಂಡಿದ್ದ ದುರ್ಯೋಧನ. ಆ ದುರ್ಯೋಧನೆ ಕೇಳಿಸ್ಕೊಳ್ಳಿ ಅಂತಾನೆ ಭೀಮಸೇನೆ ಹೇಳಿತ್ತು. ಅವತ್ತಿಂದ ನೋಟ್ ಮಾಡ್ಕೊಂಡಿದ್ದ, ಓ ಭೀಮಸೇನನ್ನ ಸಿಟ್ಟು ಮಾಡಿಸ್ಬೇಕು ಅಂತಿದ್ರೆ ತೂಬರಿಕ ಅಂತ ಕರಿಬೇಕು. ಕರ್ಣನ ಹೇಳ್ಕೊಟ್ಟಿದ್ದ, ನೋಡು ಕರ್ಣ ನೀನು ಭೀಮಸೇನ ತೂಬರ ಅಂತ ಕರಿ, ತೂಬರ ಅಂತ ಕರಿ ಅಂತ ಹೇಳ್ಕೊಟ್ಟಿದ್ದ. ಯಾತಕ್ಕೆ ಅಂತ ಕರೆದ್ರೆ ಕರೆದವನು ಕೊಲ್ತಾನೆ. ಎಷ್ಟ ನೀಚ ದುರ್ಯೋಧನ, ಕರೆದ್ರೆ ನೀನು ಕರೆಯಲು ಸಾಯಿ ಅಂತ ಹೇಳಿದಾಗಲ್ಲ ಕರ್ಣನಿಗೆ ಪಾಪ. ನೀನು ಕರೆಯಂದ್ರೆ ಕೊಲ್ತಾನೆ, ಸತ್ತೋಗು ಅಂತ ಅರ್ಥ. ಅಂದ್ರೆ ಇನ್ನೊಬ್ಬ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂತ ಹೇಳ್ತಾರಲ್ಲ, ಇದು ದುರ್ಯೋಧನನಂತ ಪಾಪಿ ನಿದರ್ಶನ. ಅದಕ್ಕೆ ತಾನನ್ನೋದಿಲ್ಲ, ಕರ್ಣನ ಕೈಲಿ ಅನ್ನಿಸ್ತಾನೆ. ಎಷ್ಟು ಆಶ್ಚರ್ಯ ಇತ್ತು, ಕರ್ಣ ಅನ್ನು ನೀನು, ಕರ್ಣ ಅಂದೇ ಬಿಡ್ತಾನೆ ಪಾಪ. ಆಗ ಭೀಮಸೇನ ಹೇಳುತ್ತಾನೆ, ನೋಡು ಅರ್ಜುನ, ನಾನು ಶಿಷ್ಯಪಥ ನಿನಗೆ ಗೊತ್ತು, ತೂಬರೇಕಾಂತ ಯಾರಂತಾರವ್ರು ಕೊಲ್ತೇನೆ ಅಂತ ಹೇಳಿದ್ದೇನೆ ನಾನು. ಈಗ ಕರ್ಣ ಅಂದುಬಿಟ್ಟಿದ್ದಾನೆ, ನಾನು ಅವನು ಕೊಲ್ಲಬೇಕು, ನಾನು ಅವನು ಕೊಲ್ತೇನೆ ಈಗ. ಆದರೆ ಹುಷಾರು, ನಿನ್ನ ಪ್ರತಿಜ್ಞೆ ಹೋಗಿಬಿಡುತ್ತೆ, ನಾನು ಕೊಂದ್ರೆ ನಿನ್ನ ಪ್ರತಿಜ್ಞೆ ಹೋಗುತ್ತೆ. ನಾನು ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ದೆ ಸಭೆ ಹೇಳೋಗೆ, ನೀಗ ನೀನು ಕೊಲ್ಲಬೇಕು ಇಲ್ಲ ನಾನು ಕೊಲ್ಲಬೇಕು, ನಾನು ಕೊಂದ್ರೆ ನಿನ್ನ ಪ್ರತಿಜ್ಞೆ ಹೋಗುತ್ತೆ, ಹೇಳಿ ಈಗ ನೀನು ಕೊಲ್ತೀಯೋ ನಾನೇ ಕೊಲ್ಲಬೇಕು ಅಂತ ಕೇಳಿದ್ದೇನೆ. ಆಗ ಕರ್ಣ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ, ಅಣ್ಣ ದಯವಿಟ್ಟು ನೀನು ಕೊಲ್ಲಬೇಡ, ನೀನು ಕೊಂದ್ರೆ ನನ್ನ ಪ್ರತಿಜ್ಞೆ ಹೋಗಿಬಿಡುತ್ತಾದ್ದರಿಂದ ಕ್ಷತ್ರಿಯ ಪ್ರತಿಜ್ಞೆ ಕಳ್ಕೊಳ್ಳೋದು ಒಂದೇ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಅದಕ್ಕೆ ಹಿಂದೆ ದಶರಥರಾಜ ಯಾತಕ್ಕೋಸ್ಕರ ಕೈಕೇಯಿ ಕೊರ ಕೊಟ್ಟವಾರು ನಡೆಸಿದೆ ಅಂತ ಕೇಳಿದರೆ ಅದು ನಡೆಸಿದ ತಪ್ಪಿರಬಹುದು. ಆಗಿನ ಕಾಲದ ಕಾನ್ಸೆಪ್ಟ್ ಒಂದು, ಕೊಟ್ಟು ಮಾತನ್ನು ಏನು ಮಾಡಿದ್ರು ತಪ್ಪಬಾರದು ಅಂತ ಒಂದು ನಿಯಮ. ಆದ್ದರಿಂದ ನನ್ನ ಮಾತು ಹೋಗಿಬಿಟ್ರೆ ಬದುಕಾಗಿಲ್ಲ ನಾನೀಗ, ದಯವಿಟ್ಟು ನೀನು ಕೊಲ್ಲಬೇಡ ಅಂತ ಹೇಳುತ್ತಾನೆ. ಮತ್ತೆ ನನ್ನ ಮಾತು ಹೋದ ನಾನೇನು ಮಾಡಲಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾನೆ ಅರ್ಜುನ ಭೀಮಸೇನ, ನಾನು ನನ್ನ ಮಾತು ಹೋದರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಾತು ಹೋದರೆ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಯಾತಕ್ಕೆ ಅಂದ್ರೆ ನಾನು ಕರ್ಣನನ್ನು ಕೊಂದರೆ ನೀನು ಕೊಂದಾಗ ಹಾಗೆ ಆಗತ್ತೆ ಅಂತ ಹೇಳುತ್ತಾನೆ. ಇದು ಲಾಜಿಕ್ ಇದು ಅಂತ. ಸಣ್ಣವರು ಮಾಡಿದ ಕೆಲಸ ದೊಡ್ಡವರು ಮಾಡಿದಾಗೂ ಆಗತ್ತಂತೆ, ದೊಡ್ಡವರು ಮಾಡಿದ ಕೆಲಸ ಸಣ್ಣವರು ಮಾಡಿದಾಗ ಆಗೋದಿಲ್ಲ. ನಾನು ಕೊಂದರೆ ನಾನು ಕೊಂದಾಗಾಯ್ತು, ನೀನು ಕೊಂದಾಗಾಯ್ತು, ನೀನು ಕೊಂದ್ರೆ ನಾನು ಕೊಂದಾಗ ಆಗಲಿಲ್ಲ, ನೀನು ಮಾತ್ರ ಕೊಂದಾಗ ಆಗತ್ತೆ, ನನ್ನ ಪ್ರತಿಜ್ಞೆ ಹೋಗಿಬಿಡುತ್ತೆ. ನಾನು ಕೊಂದ್ರೆ ನನ್ನ ಪ್ರತಿಜ್ಞೆನೂ ಆಯ್ತು, ನಿನ್ನ ಪ್ರತಿಜ್ಞೆನೂ ಆಯ್ತು, ಆದ್ದರಿಂದ ನೀನು ಕೊಲ್ಲಬೇಡ, ನಾನೇ ಕೊಲ್ತೇನೆ, ಇನ್ನೊಂದು ಪ್ರತಿಜ್ಞೆ ಮಾಡಿದೆ ಅಂತ ಅರ್ಜುನ. ಕಣ್ಣನ್ನು ನಾನೇ ಕೊಲ್ತೇನೆ, ನೀನು ಕೊಲ್ಲೋದು ಬೇಡ. ನಾವು ಇದನ್ನೆಲ್ಲ ನಂಬಬೇಕಂದ್ರೆ ನಂಬಲೇಬೇಕು. ನಾವು ಮಠಕ್ಕೆಲ್ಲ ಹೋಗಿರ್ತಾರೆ, ಪಾಪ ಹೋಗೋದೇ ಕಷ್ಟ, ಅಕಸ್ಮಾತ್ ಹೋಗಿರ್ತಾರೆ, ಆಗ ಹುಂಡಿಗೆ ಹಾಕ್ಬೇಕಲ್ಲ ಒಂದಿಷ್ಟು, ಆಗ ಒಂದು 10 ಪೈಸೆ ಇರ್ತದೆ. ಮಗು ಏನ್ ಮಾಡುತ್ತೆ, ನಾನು ಹಾಕ್ತೇನೆ ಅಂತ ಹೇಳುತ್ತೆ. ತಾಯಿ ತಾನು ಹಾಕ್ತೇನೆ ಅಂತ ಹೇಳುತ್ತಾರೆ. ಮಗು ಹೇಳಿದ್ರೆ ಮಗುಗೆ ಕೊಟ್ಟು ಬಿಡ್ತಾರೆ, ಮಗು ಹಾಕಿಬಿಡುತ್ತೆ. ಆ ಯಾರು ಹಾಕಿದಾಗಾಯ್ತು, ಈಗ ಮಗುನು ಹಾಕಿದಾಗಾಯ್ತು, ತಾಯಿ ಹಾಕಿದಾಗಾಯ್ತು, ದುಡ್ಡು ತಾಯಿದಾದ್ರಿಂದ ತಾಯಿ ಹಾಕಿದಾಗಾಯ್ತು, ಕೈ ಮಗುದಾದ್ರೆ ಮಗು ಹಾಕಿದಾಗೂ ಆಯ್ತು. ಅಕಸ್ಮಾತ್ ತಾಯಿ ಹಾಕಿಬಿಟ್ರೆ ಮಗು ಜೋರ ಕಾಲಿ ಒದ್ದೆ ಬಿಡುತ್ತೆ ತಾಯಿನ, ನಾನು ಹಾಕ್ತಿದ್ದೆ ನೀನೇ ಯಾಕೆ ಹಾಕಿದೆ ಅಂತ ಜೋರ. ಅದಕ್ಕೆ ಅಂದ್ರೆ ಮಗು ತಾಯಿ ಹಾಕಿದ್ರೆ ತಾನು ಹಾಕಿದೆ ಅಂತ ಒಪ್ಪೋದಿಲ್ಲ, ತಾನು ಹಾಕಿದ್ರೆ ತಾಯಿ ಹಾಕಿದಾಗ ಅಂತ ಒಪ್ಪುತ್ತೆ. ಇದೇ ಲಾಜಿಕ್ ಹೇಳ್ತಾರೆ, ಶಿಷ್ಯಕೃತಂ ಗುರುಕೃತಂ ಭವತಿ, ಶಿಷ್ಯಕೃತಂ ಗುರುಕೃತಂ ಭವತಿ. ಸಣ್ಣವರು ಮಾಡಿದ್ದು, ಶಿಷ್ಯರು ಮಾಡಿದ್ದು, ಗುರುಗಳು ಮಾಡಿದಾಗ ಆಗುತ್ತೆ, ದೊಡ್ಡವರು ಮಾಡಿ ಸಣ್ಣವರು ಮಾಡಿದಾಗ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಇದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಧರ್ಮಶಾಸ್ತ್ರ ಇದು ಒಂದು ಧರ್ಮಶಾಸ್ತ್ರ, ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ. ತಾಯಿ ಅದಕ್ಕೂ ಋಷಿಪಂಚಮಿ ಮಾಡಲಿಕ್ಕೆ ಆಗಿರೋದಿಲ್ಲ, ಮಗ ಮಾಡಿದ್ರೆ ತಾಯಿ ಮಾಡಿದಾಗ ಆಗುತ್ತೆ, ಅದು ವಿಶೇಷ. ಮಗ ಮಾಡಿದ್ರೆ ತಾಯಿ ಮಾಡಿದಾಗ ಆಗುತ್ತೆ, ವಿಷ್ಣು ಪಂಚಕ, ಮಗ ಮಕ್ಕಳು ಮಾಡಿದ್ರೆ ತಾಯಿ ಮಾಡಿದಾಗ ಆಗುತ್ತೆ. ಇದು ಯಾತಕ್ಕೆ ಹೇಳ್ತಾರೆ ಶಾಸ್ತ್ರ? ಅದು ಏಕಾದಶಿ ಆಗಿ ತಿಳ್ಕೋಬಾರದು. ಮತ್ತೆ ಏಕಾದಶಿ ಯಾರು ಇನ್ನೊಬ್ಬರಿಗೆ ಪರ ಮಾಡಾಗಿಲ್ಲ, ಅವ್ರ ಪರ ಅವ್ರದ್ದು ಯಾರು ಮಾಡ್ಬೇಕು? ಹೀಗಿದ್ರೆ ಇವರೇನೋ ಅವ್ರು ಮಾಡಿಬಿಟ್ಟು ಅವ್ರದ್ದು ಯಾರು ಮಾಡ್ತಾರೆ? ಈ ವಿಷ್ಣು ಪಂಚಕಾದಿಗಳು ಅವ್ರು ಮಾಡಬೇಕು, ಇನ್ನೊಬ್ರು ಮಾಡಿದ್ರೆ ನಡೀತದೆ. ಇದು ಎಲ್ಲರೂ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಆಗಲಿ ಸಾಧ್ಯತೆ ಇಲ್ಲ. ಇದು ವಿಶೇಷ ಧರ್ಮ ಸೂಕ್ಷ್ಮವಾದ್ದರಿಂದ, ಚಿಕ್ಕ ಮಕ್ಕಳಿಗೆ ಗೊತ್ತಿರೋ ಧರ್ಮ ಸೂಕ್ಷ್ಮವಾದ್ದರಿಂದ, ಮಗು ಕೈಯಲ್ಲಿ ಹುಂಡಿ ಹಾಕಿಸಿಬಿಟ್ಲು ಅಂದ್ರೆ ಆಗ ಮಗುಗೂ ಖುಷಿ, ನಾನು ಹಾಕಿಬಿಟ್ಟೆ, ನಾನು ಹಾಕಿಸಿಬಿಟ್ಟೆ, ಇವರಿಗೂ ಖುಷಿ. ಅದಕ್ಕೆ ಭೀಮಸೇನ, ನೀನು ಕೊಂದ್ರೆ ನಾನು ಕೊಂದಾಗ ಆಗೋದಿಲ್ಲ, ನಾನು ಕೊಂದ್ರೆ ಇಬ್ರು ಕೊಂದಾಗ ಆಗತ್ತೆ, ಆದ್ದರಿಂದ ಇವತ್ತು ನಾನು ಕೊಲ್ತೇನೆ, ನೀನು ಕೊಲ್ಲಬೇಡ, ಇನ್ನೊಂದು ಪ್ರತಿಜ್ಞೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟನಂತೆ. ಭೀಮನ್ನ ಪ್ರಾರ್ಥನೆ ಮಾಡ್ತಾನೆ, ಇದು ಬಹಳ ಮುಖ್ಯ ಇದೆ. ಇನ್ನೊಂದು ಪ್ರತಿಜ್ಞೆಯನ್ನು ಸೇರಿಸ್ತಾನೆ, ಅಣ್ಣ ನಾನು ಹೊಸ ಒಂದು ಮತ್ತೊಂದು ಪ್ರತಿಜ್ಞೆ ಮಾಡ್ತೇನೆ. ಕರ್ಣ ಇಲ್ಲೇ ಇದ್ದಾನೆ, ಎಲ್ಲೋ ಕರ್ಣ ನನ್ನ ಮಾತನ್ನ ಕೇಳು. ನಿನ್ನೆ ದಿವಸ ನೀವು ಎಲ್ಲರೂ ಸೇರಿ ನಾನು ಇಲ್ಲದೇ ಇದ್ದಾಗ ನನ್ನ ಮಗನನ್ನು ಕೊಂದು ಹಾಕಿದ್ದೀರಿ. ಈಗ ನಾನು ಪ್ರತಿಜ್ಞೆ ಮಾಡ್ತೇನೆ, ನಿನ್ನ ಎದುರಿಗೆ ನಿನ್ನ ಮಗನನ್ನ ತುಂಡು ತುಂಡು ಮಾಡಿ ಹಾಕ್ತೇನೆ, ನನ್ನ ಪ್ರತಿಜ್ಞೆ ಅಂತ ಹೇಳಿದ್ದೇನೆ. ನಿನ್ನ ಎದುರಿಗೆ ನಿನ್ನ ಮಗನನ್ನು ಕೊಲ್ತೇನೆ ನಾನು. ಚಾಲೆಂಜ್ ಇದೆ, ಅರ್ಜುನ ಹೇಗೆ ತಿರುಸ್ತಾನೆ ಮುಂದೆ ನೋಡೋಣ ಅದನ್ನ. ನಿನ್ನ ಎದುರಿಗೆ ಕೊಲ್ತೇನೆ ನಾನು. ಇದು ವೀರ ಅಂದ್ರೆ ಸೇಡು ಅಂದ್ರೆ ಹೀಗೆ, ನಾನು ನಿನ್ನಿಲ್ದ ನಿನ್ನ ಮಗನ ಕೊಲ್ತೇನೆ ಅಲ್ಲ, ನಾನಿಲ್ದ ನಿನ್ನ ಮಗನ ನನ್ನ ಮಗನ ನೀನು ಕೊಂದೆ ಆದ್ರೆ ನೀನಿಲ್ದ ನಿನ್ನ ಮಗನ ಕೊಲ್ತೇನೆ ಅಲ್ಲ, ನಿನ್ನ ಎದುರಿಗೆ ಕೊಲ್ತೇನೆ ನಾನು. ಇದು ಇನ್ನೊಂದು ಪ್ರತಿಜ್ಞೆ ಅಂತ ಹೇಳಿದಾಗ ಭೀಮಸೇನ ಬಿಟ್ಟುಬಿಟ್ಟಂತೆ. ಇದು ಮುಖ್ಯವಾದ ಘಟ್ಟ ಇದು. ಭೀಮಸೇನ ಎಷ್ಟು ಮುಖ ಗೊತ್ತಾಗ್ತಾ ಇದೆ ಈಗ, ತನ್ನ ಮಗ ಸಾಯಬೇಕು ಅಂತ ಕೃತನ ಸಂಕಲ್ಪ ಅಂತ ಹೇಳಿ ಆ ಸತ್ಯಾಯುಧವನ್ನು ತರಲಿಲ್ಲ, ಅರ್ಜುನಕ್ಕೊಂದು ಪ್ರತಿಜ್ಞೆ ಉಳಿಸಿಕೊಳ್ಳಿ ಅಂತ ಹೇಳಿ ತಾನು ಕರ್ಣನನ್ನು ಕೊಲ್ಲಲಿಲ್ಲ. ಮತ್ತು ಕರ್ಣನಿಗೆ ಎಲ್ಲ ಇಲ್ದಾಗ ಅದ ಸತ್ತ ಅಂತ ಆಗಬಾರದು, ಅದಕ್ಕೆ ರಥ ಗೀತ ಎಲ್ಲ ಹಾಗೆ ಬಿಟ್ಟ ಅವನ ಜೊತೆಗೆ. ಇಲ್ಲದೆ ಹೋದ ಕರ್ಣನನ್ನ ಎಲ್ಲ ಕಿತ್ಕೊಂಡ ಅವನನ್ನ ಎಂಪ್ಟಿ ಹ್ಯಾಂಡೆಡ್ ಮಾಡಿ ಕೊಂದು ಬಿಟ್ರು ಅಂತ ಆಗಬಹುದು, ಅದು ಆಗಬಾರದು. ಎಲ್ಲ ರೀತಿ ಬ್ಯಾಲೆನ್ಸ್ ಮಾಡತಕ್ಕಂತ ಯೋಗ ಇದೆಯಲ್ಲ. ಮನೆಯಲ್ಲಿ ಕುತ್ಕೊಂಡು ಕಾಮ ಯೋಚನೆ ಮಾಡಿದ್ರೆ ನಮಗೆ ತಿಳಿಯೋದು ಕಷ್ಟ, ರಣರಂಗದಲ್ಲಿ ಪಟಪಟ ಯೋಚನೆ ಮಾಡಿ ಉತ್ತರ ಕೊಡಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು ಭೀಮಸೇನಿಗೆ. ಅದಕ್ಕೆ ಪೂರ್ಣ ಪ್ರಜ್ಞೆ ಅನ್ನೋ ಹೆಸರು ಅತ್ಯಂತ ಸಾರ್ಥಕವಾದ ಹೆಸರು ಅಂತ ಹೇಳಿ ನಾವು ತಿಳಿಯಕೊಳ್ಳಕ್ಕೆ ಸಾಧ್ಯ ಇದೆ. ಇದು ಒಂದು ಘಟ್ಟ ತಲುಪಿದ್ದೇವೆ. ಕರ್ಣನಿಗೆ ಭಾರಿ ದುಃಖ ಆಗೋಯ್ತು, ಸೋತಿದ್ದು, ಇಷ್ಟೆಲ್ಲ ಮಾಡಿಕೊಂಡಿದ್ದು, ಔದರಿಕ ಅಂತ ಕರೆದಿದ್ದು, ಆಗಲೂ ಭೀಮಸೇನೆ ಕೊಲ್ಲದೆ ಹೋಗಿದ್ದು, ಇದೆಲ್ಲ ನೋಡಿಬಿಟ್ಟು ದುಃಖ ಪಡ್ತಾರೆ ದುರ್ಯೋಧನಾದಿಗಳು. ಏನ್ ಮಾಡಿದ್ರು ಬ್ಯಾಲೆನ್ಸ್ ಮಾಡ್ಕೋತಾರೆ ಇವರು, ಏನಾದರೂ ಮಾಡಿ ಪಾಂಡವರು ಒಡಕುಡಿಸ್ತಕ್ಕಂಥದ್ರು ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದ ಕಾಲಕ್ಕೆ ಇಷ್ಟೊತ್ತು ಕೃಷ್ಣ ಪರಮಾತ್ಮ ನೋಡ್ತಾ ಇದ್ದಾನಂತೆ. ಏನಾಗ್ತಾ ಇದೆ? ಅಜಿತೆ ಅಶ್ವತ್ಥಾಮರ ಯುದ್ಧಕ್ಕೆ ಬರ್ತಾರೆ. ಅರ್ಜುನ ಅಶ್ವತ್ಥಾಮರ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ಈ ಕಡೆ ಕರ್ಣ ಏನ್ ಮಾಡಿದನಂತೆ, ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ರಥ ತಗೊಂಡ್ಬಿಟ್ಟು. ಯಾಕಂದ್ರೆ ಅರ್ಜುನ ಇದ್ದಾನೆ, ಮುಂದೆ ಕೃಷ್ಣ ಇದ್ದಾನೆ, ರಥ ಧನುಸ್ಸು ಎಲ್ಲ ಇವೆ. ಅಕಸ್ಮಾತ್ ಕೃಷ್ಣ ಏನಾದ್ರೂ ಎಳ್ಕೊಂಡು ಹೋಗ್ಬಿಟ್ರೆ, ಕೃಷ್ಣ ಏನಾದ್ರು ತಗೊಂಡು ಹೋಗ್ಬಿಟ್ಟು ಅರ್ಜುನ ಕೊಟ್ಟುಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲ ವಾಪಸ್ ಹೋಗಿಬಿಟ್ಟನಂತೆ. ಚಿಕ್ಕ ಮಕ್ಕಳು ಒಳ್ಳೇದನ್ನ ಮನೇಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಸೇಫ್ ಆಗಿರಲಿ ಅಂತ ಹೇಳಿಬಿಟ್ಟು. ಕರ್ಣನಿಗೆ ಆ ಥರ ಯೋಚನೆ, ಎಲ್ಲಿ ಕೃಷ್ಣ ಹೋಗಿಬಿಡ್ತಾನೋ ಏನೋ, ಅರ್ಜುನ ಕೊಟ್ಟುಬಿಡ್ತಾನೋ ಏನೋ ಯೋಚನೆ ಮಾಡಬೇಕಾಗಿತ್ತು. ಕೃಷ್ಣ ಭಕ್ತನಾದ ಭೀಮೇ ಒಯ್ಲಿಲ್ಲ, ಕೃಷ್ಣ ಯಾಕೆ ಹೋಯ್ತಾನೆ ಈ ಮಧ್ಯೆ, ಅದು ಯೋಚನೆ ಮಾಡಲೇ ಇಲ್ಲ. ಮಗು ಇರುತ್ತಾನೆ ಚಾಕ್ಲೇಟ್ ಅಲ್ಲಿ ತಾತ ಕದೀತಾನೆ ಅಂತ ಗೊತ್ತಾರಲ್ಲ ಆ ಟೈಪ್, ಚಾಕ್ಲೇಟ್ ತಾತ ಕದೀತಾನೆ, ಕೊಂತೊಂದು ತಾತ ಇರ್ತಾನೆ ಪಾಪ, ತಂದುಕೊಟ್ಟವನೇ ತಾತ ಅವನು, ಕದಿಯೋ ತಾತ ಅಂದ್ರೆ ಇರ್ತಾರೆ ಪಾಪ, ಆದ್ರೆ ಅವ್ನ ಮಗ ಕೊಡ್ದ ಅವನೇನ್ ಮಾಡ್ತಾನೆ ಪಾಪ, ಪೆನ್ಷನ್ ಸಾಕಾಗೋದಿಲ್ಲ, ಮಕ್ಕಳು ಕೊಡೋದಿಲ್ಲ, ಮೊಮ್ಮಕ್ಕಳು ಕೊಡೋದ್ರೆ ಕದಿಬೇಕಾಗ್ತದೆ ಅಷ್ಟೇ, ಇನ್ನೇ ದಾರಿ ಇರೋದಿಲ್ಲ ಪಾಪ ಅವನಿಗೆ. ಆದ್ರೆ ಇಲ್ಲಿ ಕೃಷ್ಣ ಪರಶುರಾಮನೇ, ಪರಶುರಾಮ ಕೃಷ್ಣನೇ, ತಾನು ಕೊಡೋದನ್ನ ತಾನೇ ಕದಿದಾನೆ ಭಗವಂತ ಈ ಮಧ್ಯೆ. ಅವನು ಕರ್ಣನ ಯೋಚನೆ ಇಲ್ಲ, ಆ ಕಾಲಕ್ಕೆ ದೇವರು ಮರೆತು ಬಿಡ್ತಾನೆ. ಪರಿಸ್ಥಿತಿ ಏನು, ಹೋಗ್ತಾನೆ, ಎಲ್ಲ ಬೇರೆ ತಗೊಂಡು ಬಂದಂತೆ ರಥ, ಬೇರೆ ರಥ ಎಲ್ಲ ತಗೊಂಡು ಬಂದಂತೆ, ಶಕ್ತಿ ಆಯುಧ ಒಂದೇ ಇಟ್ಕೊಂಡು ಬಂದಂತೆ, ಎಮರ್ಜೆನ್ಸಿ ಇರಲಿ ಅಂತ ಹೇಳಿ. ಕೃಷ್ಣ ನೋಡಿದನಂತೆ, ಶಕ್ತಿ ಆಯುಧ ತಂದಾಗ ಅರ್ಜುನಿಗೆ ಡೇಂಜರ್ ಇರುವಂತೆ, ಭೀಮನಿಗೆ ಏನು ಯೋಚನೆ ಇಲ್ಲ, ಅದಕ್ಕೋಸ್ಕರ ಅರ್ಜುನ ನೀನ್ ಹೋಗಬೇಡ ಅಂತ ಹೇಳಿ ಸಾತ್ಯಕನ ಕಳಿಸಿಕೊಟ್ಟನಂತೆ. ಸಾತ್ಯಕ ಕರ್ಣನಿಗೆ ಯುದ್ಧವಾಗ್ತಾ ಇದೆ, ಸಾತ್ಯಕ್ಕೆ ಕರ್ಣ ಸೋತು ಬಿಡ್ತಾನೆ ಮತ್ತೆ. ಆದ್ರೆ ಭೀಮನಿಗೆ ಸೋತಿದ್ದು ಭೀಮನ ಬಲದಿಂದ, ಸಾತ್ಯಕ್ಕೆ ಸೋತಿದ್ದು ಬಲದಿಂದ ಅಲ್ಲ. ನೋಡಿ ಎಷ್ಟು ಉತ್ತರ ಕೊಡ್ತಾರೆ, ಎಷ್ಟು ಸ್ವಾರಸ್ಯ ಇದೆ. ಇಬ್ರು ಗೆದ್ರು ಕೂಡ, ಭೀಮ ಗೆದ್ದಿದ್ದು ಸ್ವಂತ ಶಕ್ತಿಯಿಂದ, ಸಾತ್ವಿಕಿ ಗೆದ್ದಿದ್ದು ಸ್ವಂತ ಶಕ್ತಿಯಿಂದ ಅಲ್ಲ. ಯಾತಕ್ಕೆ ಸಾತ್ವಿಕಿ ಗೆದ್ದ ಅಂದ್ರೆ, ಕರ್ಣ ಯಾವಾಗ ಅರ್ಜುನ ಸಾತ್ವಿಕನ ಕಳಿಸಿಕೊಟ್ನೋ ಭಾರಿ ಸಿಟ್ಟು ಬಂತಂತೆ, ನಾನು ನಿನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬಂದ್ರೆ ನೀನು ಶಿಷ್ಯನ ಕಳಿಸಿಬಿಟ್ಟಿಯಾ, ಪ್ರೊಫೆಸರ್ ಬೇರೆ ಪ್ರಶ್ನೆಗೆ ನಮ್ಮ ಸ್ಟೂಡೆಂಟ್ ಕಳಿಸಿಬಿಡ್ತೀನಿ ಅಂದ್ರೆ ಆಗುತ್ತೆ, ಎಷ್ಟು ಸಿಟ್ಟು ಬರುತ್ತೆ ಪ್ರೊಫೆಸರ್ ಲೆಕ್ಕ ಹಾಕಿ, ನೀವು ಡೌಟ್ ಇದೆಯಾ ಸರ್ ನಮ್ಮ ಫ್ರೆಂಡ್ ನಮ್ಮ ಸ್ಟೂಡೆಂಟ್ ಕಳಿಸ್ತೀನಿ ಎಲ್ಲ ಕ್ಲಿಯರ್ ಮಾಡ್ತಾನೆ ಅಂತ ಕೇಳಿದ್ರೆ ಸಾಕಾಗಬೇಡ, ಅದು ಕರ್ಣನಿಗೆ ಭಾರಿ ಸಿಟ್ಟು ಬಂತಂತೆ, ಸ್ಪರ್ಧೆಯಿಂದ ಯುದ್ಧ ಮಾಡಿದನಂತೆ, ಅದು ಸೋತು ಬಿಡ್ತಾನೆ. ಕರ್ಣ ಇಲ್ಲಿ ಸೋಲ್ಲ ಕಾರಣ ಸ್ಪರ್ಧೆಯಿಂದ ಯುದ್ಧ ಮಾಡಿದ್ದನ್ನು ಪರಶುರಾಮರ ಶಾಪ ವರ್ಕ್ ಮಾಡಿತ್ತು, ಭೀಮಸೇನೆ ಸೋಲ್ಲ ಕಾರಣ ಭೀಮಸೇನ ಸಹಜ ಶಕ್ತಿ ಅಂದ್ರೆ ಒಂದೇ ಒಂದು ರಿಸಲ್ಟ್ ನ ಅನಲೈಸ್ ಮಾಡಬೇಕು ಅಂತ ತೋರಿಸಿಕೊಡುತ್ತೆ. ಅಷ್ಟೇ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರ ಯುದ್ಧಕ್ಕೆ ಬರ್ತಾರೆ, ಅರ್ಜುನನ ಮೇಲೆ ಭಯಂಕರ ಯುದ್ಧ ನಡೀತಾ ಇದೆ. ಅಶ್ವತ್ಥಾಮರಿಗೆ ತಮ್ಮ ಅಪ್ಪನ ಮಾತು ಉಳಿಸಬೇಕು, ಜಯದರ್ಥನ ಕಾಪಾಡಬೇಕು ಅಂತ ಯೋಚನೆಯಿಂದ ದೊಡ್ಡ ಯುದ್ಧನೆ ಮಾಡ್ತಾರೆ. ಆ ಕೃಷ್ಣ ನೋಡ್ತಾ ಇದ್ದಾನಂತೆ, ಅಜಿತೇ ದ್ರೋಣತನಯೇ ಅಹತೇತು ಜಯದ್ರಥೇ, ಅಶ್ವತ್ಥಾಮರ ಸೋಲ ಲಕ್ಷಣನೇ ಇಲ್ಲ, ಜಯದ್ರಥದ್ದು ಗುರುತು ಕೂಡ ಸಿಕ್ಕಿಲ್ಲ ಅರ್ಜುನನಿಗೆ. ಸೂರ್ಯ ಆಗಲೇ ನಿಧಾನ ಹತ್ರ ಬರ್ತಾ ಇದ್ದಾನೆ, ಸೂರ್ಯ ಮುಳುಗೋದಕ್ಕೆ ಹೋಗ್ತಾ ಇದ್ದಾನಾಗ್ಲೇನೆ. ಅರ್ಜುನನ ಪ್ರತಿಜ್ಞೆ ಗತಿ ಏನಾಗಬೇಕು ಈ ಮಧ್ಯೆ? ಅಜಿತೇ ದ್ರೋಣತನಯೇ ಅಹತೇತು ಜಯದ್ರಥೇ ಅರ್ಜುನಸ್ಯ ಜಯಾಕಾಂಕ್ಷಿ, ಇನ್ನು ಅರ್ಜುನ ಗೆಲ್ಲಲೇಬೇಕು, ಜಯದ್ರಥನ ಕೊಲ್ಲಲೇಬೇಕು, ಈ ಸ್ಥಿತಿಯೊಳಗೆ ಕೊಲ್ಲೋ ಲಕ್ಷಣ ಇಲ್ಲ ಅರ್ಜುನ, ಅವನಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಕೃಷ್ಣ ಏನ್ ಮಾಡಿದನಂತೆ, ಸಸರ್ಜ ತಮ ಊರ್ಜಿತಂ, ಭಯಂಕರವಾದ ಕತ್ತಲೆ ಸೃಷ್ಟಿ ಮಾಡಿದಂತೆ ಕೃಷ್ಣ. ದೊಡ್ಡ ಕಥೆಗಳದು, ನಮ್ಮ ಜನ ಏನ್ ಕೇಳಿ, ಚಕ್ರ ಅಡ್ಡ ಬಿಟ್ಟುಬಿಟ್ಟ ಸೂರ್ಯನಿಗೆ ಅಂತ ಹೇಳ್ತಾರೆ, ಚಕ್ರ ಅಡ್ಡ ಬಿಟ್ಟುಬಿಟ್ಟ ಅವ ಕಾಣದಂತೆ ಆಯಿತು. ಇದು ಕಥೆಗಳಷ್ಟೇ, ಆಚಾರ್ಯ ಹೇಳ್ತಾರೆ ಕೃಷ್ಣ ಯಾವ ಚಕ್ರವನ್ನು ಅಡ್ಡ ಇಡಲಿಲ್ಲ, ತಮಸ್ಸನ್ನು ಕ್ರಿಯೇಟ್ ಮಾಡದ ಅಂತ ಹೇಳ್ತಾರೆ. ಏನನ್ ಬೇಕಾದ್ರೆ ಮಾಡೋ ಶಕ್ತಿ ಕೃಷ್ಣನಿಗಿದೆ, ಕತ್ತಲೆ ಸೃಷ್ಟಿ ಮಾಡಿದ್ದಾರೆ, ಸೂರ್ಯ ಕಾಣದ ಮಾಡಿಬಿಡ್ತಾರೆ, ಸೂರ್ಯನ ಕಾಣದಂತೆ ಮಾಡಿಬಿಡ್ತಾನೆ, ಎಲ್ಲ ಸೂರ್ಯ ಮುಳುಗಿದ ಅಂತ ತಿಳ್ಕೊಂಡ್ಬಿಟ್ಟು, ಸೂರ್ಯ ಮುಳುಗಿದ ಅಂತೆಲ್ಲ ತಿಳ್ಕೊಂಡು, ಓ ಖುಷಿನೋ ಖುಷಿ, ದುರ್ಯೋಧನರಾಜರು ಕುಣಿದಾಡ್ತಾ ಇದ್ದಾರೆ ಒಂದೇ ಸಮನೇನೆ. ಸೂರ್ಯ ಮುಳುಗಿದ ಅಂದ್ರೆ ಜಯದ್ರಥ ಉಳಿದ, ಜಯದ್ರಥ ಉಳಿದ ಅಂದ್ರೆ ಅರ್ಜುನ ಹೋದ ಅಂತ ಅರ್ಥ. ಏನ್ ನೆನೆಸ್ಕೊಂಡಿದ್ದು ಆನಂದ ಪಡೋದೇ ಆನಂದ ಪಡೋದೇನೆ, ಎಲ್ಲ ಸೇರಿಬಿಟ್ರಂತೆ. ಜಯದ್ರಥರು ಓಡಿ ಬಂದ್ಬಿಡ್ತಾನೆ ಹೊರಗಡೆಗೆ, ಇಷ್ಟೊತ್ತು ಒಳಗೆ ಕೊಟ್ಕೊಂಡಿದ್ನಲ್ಲ ಅವನು ಹೊರಗೆ ಓಡಿ ಬಿಡ್ತಾನೆ. ಆ ಯಾತಕ್ಕೆ ಓಡಿ ಬಂದ ಗೊತ್ತೇನು, ಅರ್ಜುನ ಅಗ್ನಿ ಪ್ರವೇಶ ಮಾಡೋದನ್ನು ಕಣ್ಣಾರೆ ಕಾಣಬೇಕು ಅಂತ ಅವನಿಗೆ, ಅರ್ಜುನ ಅಗ್ನಿ ಪ್ರವೇಶ ಮಾಡೋದನ್ನ ಕಣ್ಣಾರೆ ಕಾಣಬೇಕು ಅಂತ ಅವನು ಓಡಿ ಬಂದಂತೆ, ಎಲ್ಲ ಸೇರಿಬಿಡ್ತಾರೆ. ಸೂರ್ಯ ಮುಳುಗಿದಲ್ಲ ಅರ್ಜುನ ಗಾಬರಿ ಆಗಿಬಿಟ್ಟ, ಕೃಷ್ಣ ಏನ್ ಮಾಡ್ಲಿ ಅಂತ, ಅಗ್ನಿ ಪ್ರವೇಶ ಮಾಡ್ಬೇಕಲ್ಲಪ್ಪ ನಿನ್ ಮತ್ತಿನ ಪ್ರಕಾರ ತಯಾರು ಮಾಡ್ಕೊ ಅಂತ ಹೇಳಿದ್ರು. ಎಲ್ಲ ತಯಾರು ಮಾಡಿದನು, ಚಿತೆ ತಯಾರು ಮಾಡ್ಕೊಂಡ್ಬಿಡ್ತಾರೆ. ಅರ್ಜುನ ಶುರು ಮಾಡಿ ಹೋಗ್ಲಿಕ್ಕೆ ಅಂತ ಹೇಳಿದಾಗ ಪ್ರದಕ್ಷಿಣೆ ಹಾಕಿ ಒಳಗೆ ಹಾರಬೇಕಲ್ಲ, ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ ಅರ್ಜುನ, ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಜಯದ್ರಥರು ಬಗ್ಗೆ ಬಗ್ಗೆ ನೋಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ ವೀರರಾದವರು ಹಾಗೆಲ್ಲ ಸುಮ್ಸುಮ್ನೆ ಪ್ರದಕ್ಷಿಣೆ ಮಾಡಬಾರದು, ಬಿಲ್ ತಗೋ ಕೈಯಲ್ಲಿ ಅಂತ ಹೇಳ್ತಾನೆ, ಬಿಲ್ ತಗೋ ಬಾಣನೂ ಇಡು ಅಂತ ಹೇಳಿದ್ರು, ಬಾಣನೂ ಇಡು ಇಟ್ಕೊಂಡೆ ಪ್ರದರ್ಶನ ಮಾಡು ಅಂತ ಹೇಳ್ತಾನೆ. ನಾ ಹಿಡಿದ ತಕ್ಷಣ ಹೊಡಿಬೇಕು, ಅದು ಹುಷಾರು ಅಂತ ಅರ್ಥ, ಹಿಡಿದ ತಕ್ಷಣ ಹೊಡೆಯ ತಯಾರಾಗಿರು. ಎಲ್ಲ ಜಾತಕ್ಕೆ ಅಂತ ದಡ್ಡ ಕೊಡುಗಳ ತಲೆ ಇದ್ದಿದ್ರೆ ಇಷ್ಟೆಲ್ಲ ಪಾಂಡವರು ದ್ರೋಹನೆ ಮಾಡ್ತಿದ್ದಿಲ್ಲ, ಬುದ್ಧಿವಂತರಾಗಿದ್ರೆ ಜೂತನೆ ಆಡ್ತಿರ್ಲಿಲ್ಲ, ಅವ್ರಿಗೆ ಬುದ್ಧಿನೇ ಇಲ್ಲ. ಸೂರ್ಯ ಏನೋ ಅಂತಕೊಂಡು ನೋಡ್ತಾನೆ ಇದ್ದಾರೆ, ಜಯದ್ರ ಸರಿಯಾಗಿ ಕಾಣ್ತಿದ್ದಾನೆ ಅರ್ಜುನ, ಪ್ರದಕ್ಷಿಣೆ ವಿಚಾರ ಬಿಟ್ಟುಬಿಡು, ಹಾರೋ ವಿಚಾರ ಬಿಟ್ಟುಬಿಡು, ಅವನ ತಲೆ ಹಾರಿಸೋ ಯೋಚನೆ ಮಾಡು ಅಂತ ಕೇಳುತ್ತಾನೆ. ಜಯದ್ರಥ ಬಂದಿದ್ದಾನೆ ನೋಡ್ತಿದ್ದಾನೆ, ನೋಡು ತಲೆ ಹಾರಿಸು, ಯುದ್ಧದ ಕಣ್ಣಿ ಕಂಡಿದ್ದಿಲ್ವಲ್ಲ ಈಗ ಹಾರಿಸು ಅಂತ ಹೇಳ್ತಾನೆ. ಕೃಷ್ಣ ಸೂರ್ಯ ಅಂತ, ಸೂರ್ಯ ವಿಚಾರ ತಲೆ ಕೆಡಿಸ್ಕೋಬೇಡ, ಮೊದಲು ಹಾರಿಸು ಅಂತ ಹೇಳ್ತಾನೆ. ಮೊದಲು ಅವನ ತಲೆ ಹಾರಿಸು. ಅರ್ಜುನ ತಕ್ಷಣ ಪಾಶುಪತಾಸ್ತ್ರವನ್ನು ಇಟ್ಟಂತ ಅದರೊಳಗೆ ಪಾಶುಪಾತ ಉಪಯೋಗ ಈಗ ಉಪಯೋಗ ಮಾಡ್ತಾನೆ ಅರ್ಜುನ ಪಾಶುಪಾತ. ಹಿಂದೆ ಕನಸಿನಲ್ಲಿ ಬೇರೆ ತಗೊಂಡಿದ್ದ, ಕೃಷ್ಣ ಕರ್ಕೊಂಡೋಗಿದ್ದ ಕೈಲಾಸಕ್ಕೆ ಅಲ್ಲಿ ಬೇರೆ ತಗೊಂಡಿದ್ದ, ಮತ್ತೆ ಸಿಟ್ಟಂತೆ ಅವನ ತಲೆ ಹಾರಿಸು ಅಂತ ಹೇಳ್ತಾನೆ. ತಕ್ಷಣ ಬಾಣ ಹೊಡಿತಾನೆ ಅರ್ಜುನ. ಇದು ನೋಡಿದ್ರ ಎಲ್ಲರಿಗೂ ಯಾಕೆ ಕೃಷ್ಣ ಹೇಳೋದಿಲ್ಲ ಅಂದ್ರೆ, ಹೇಳಿದಷ್ಟು ಮಾಡೋ ಶಕ್ತಿ ಬೇಕಲ್ಲ ಅವರಿಗೆ. ಕೃಷ್ಣ ಹೇಳಿದ್ರೆ ಮಾಡೋ ಶಕ್ತಿ ಅರ್ಜುನಿಗಿದೆ ಪಾಪ, ಅದಕ್ಕೇನೆ ಜೀವನ ಸ್ವರೂಪ ಯೋಗ್ಯತೆ ಅಂತ ಕರೆಯೋದು. ಇಟ್ಟಿದ್ದು ತಲೆ ಹೊಡೆದ್ರಂತೆ ಚಕ್ಕದ ತಲೆ ಹಾರತ್ತೆ ಮೇಲಕ್ಕೆ. ಕಷ್ಟ ಹೇಳ್ತಾನೆ ಕೃಷ್ಣ, ಅವನ ತಲೆ ಹಾಗೆ ಇಟ್ಕೋ ಅಲ್ಲೇ ಸ್ವಲ್ಪ ತಿರುಗಲಿ, ಒಂದು ಕತೆ ಹೇಳ್ತೇನೆ ಅಂತ ಹೇಳ್ತಾನೆ. ಆಕಾಶದ ತಲೆ ಇದೆ, ಸಣ್ಣ ಕತೆ ಹೇಳ್ತೇನೆ ಕೇಳು, ಆಮೇಲೆ ಮುಂದಿನ ಮಾಡು ಅಂತ ಹೇಳಿದೆ ನಾನು. ಕೃಷ್ಣ ಎಂಥ ಕೃಷ್ಣ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಎಲ್ಲವನ್ನು ಕೈಲಿ ಹಿಡ್ಕೊಂಡಿದ್ದ ಅರ್ಜುನ. ನಾನು ಆಗಲಿ ಅಂದ್ರೆ ಆಗಲಿ, ಹೋಗಲಿ ಅಂದ್ರೆ ಹೋಗಲಿ ಅಷ್ಟೇ, ಯಾರಿಗೂ ಟೆನ್ಷನ್ನೇ ಇಲ್ಲ. ಇನ್ನು ಕೇಳಿದ್ರೆ ಯಾರು ಬಿ ಪಿ ಬರುತ್ತೆ, ಯಾರಿಗೆ ಬಿ ಪಿ ಬರುತ್ತೆ ಲೆಕ್ಕ ಹಾಕಿ ನೋಡಂತೆ. ದೇವರಿದ್ದಾನೆ, ಮುಗಿದೋಯ್ತು, ನಮ್ಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ನಿಶ್ಚಿಂತೆ ಮನುಷ್ಯ ಬದುಕಬಹುದು. ತಲೆ ಮೇಲೆ ಹಾರ್ತಾ ಇದೆ, ರಕ್ತ ಚಿಮ್ತಾ ಇದೆ. ನೋಡು ಒಂದು ಕತೆ ಹೇಳ್ತೇನೆ. ಇವನ ಅಪ್ಪ ಇದ್ದಾನೆ ವೃದ್ಧಕ್ಷತ್ರ ಅಂತ ಅವನ ಹೆಸರು. ಅವನು ವರ ತಗೊಂಡಿದ್ದಾನೆ, ಇವನಿಗೊಂದು ವರ ಕೊಟ್ಟಿದ್ದಾನೆ ಮಗನಿಗೆ. ಕೆಲ ಮಗನೇ, ನಿನ್ನ ತಲೆಯನ್ನ ಯಾರ ನೆರದ ಮೇಲೆ ಬೀಳಿಸ್ತಾರೋ ಅವರ ತಲೆ ನೂರಾರು ಹೋಳಾಗಿ ಹಿಡಿದೋಗಲಿ ಶಾಪ ಕೊಟ್ಬಿಟ್ಟಿದ್ದಾನೆ ವರನ. ಅದಕ್ಕೆ ಅವನ ತಲೆ ಕೆಳಗೆ ಬಿದ್ರೆ ನಿನ್ನ ಡೇಂಜರ್ ಇದೆ, ಅದಕ್ಕೋಸ್ಕರ ತಲೆ ಅಲ್ಲೇ ಇರಲಿ. ಈ ತಲೆ ಏನ್ ಮಾಡ್ಬೇಕು ಗೊತ್ತಾ, ಅವರಪ್ಪ ಇದ್ದಾನೆ, ಅವರಪ್ಪ ಎಲ್ಲೋ ಸಂಧಾನೆ ಮಾಡ್ತಿದ್ದಾನಂತೆ ಪಾಪಿಸ್ಟ್. ಅದು ಬೇರೆ, ಅವನಿಗೆ ರಾಕ್ಷಸರು ಸಂಧಾನೆ ಮಾಡ್ತಾರಂತೆ, ಇದು ಆಶ್ಚರ್ಯ. ಸಂಧಾನೆ ಬಿಟ್ಟು ರಾಕ್ಷಸರಿಗಿಂತ ಹೋಪ್ಲೆಸ್ ಆದಾಗ ಆಯ್ತು ಅಲ್ಲಿ. ಅವನು ಸಂಧಾನೆ ಮಾಡ್ತಾ ಕೂತು ಕುರುಕ್ಷೇತ್ರ ಎಲ್ಲೋ ಒಂದ್ ಕಡೆ ಕೂತಿದ್ದಾನೆ. ಅವನೀಗ ಕೈಯಲ್ಲಿ ಅರ್ಗೆಕ್ಕೋಸ್ಕರ ನೀರು ಹಿಡ್ಕೊಂಡಿದ್ದಾನೆ. ಈಗ ಅವನ ಕೈಲಿ ಬಿಡಬೇಕು ಆಗೋಡಿ ಅಂತ ಹೇಳ್ತಾನೆ ಕೃಷ್ಣ. ಅವನ ಕೈಲಿ ಬಿಡಬೇಕು. ಈ ಕಥೆ ಯಾರಿಗೂ ಗೊತ್ತು, ಕೃಷ್ಣನಿಗಲ್ದ ಲೆಕ್ಕ ಹಾಕಿ ನೋಡೋಣ. ಅದಕ್ಕೆ ಕೃಷ್ಣ ಸರ್ವೋತ್ತಮ, ಸರ್ವತಂತ್ರ ಸ್ವತಂತ್ರ, ಅವನಿಗೆ ಗೊತ್ತಿಲ್ಲದೇ ಇಲ್ಲ. ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅವನ ಕೈಲಿ ಬೀಳಬೇಕು ಆಗೋಡಿ ಅಂತ ಹೇಳ್ತಾನೆ. ಅರ್ಜುನಿಗೆ ಅಡ್ರೆಸ್ ಗೊತ್ತಿಲ್ಲ, ಅವನು ಎಲ್ಲಿದ್ದಾನೆ ಅಂತ ಹೇಳಿಬಿಟ್ರು. ಎಂಥ ಬಾಣ ಗೊತ್ತಾ ಅದು, ಶಂಕರ್ಪಡೆ ಅಲ್ಲಿ ಹೋಗಿ ಬಿಡಿಸುತ್ತಂತ ಅಂತ ಬಾಣ ಅದು. ಒಂದು ಶಬ್ದವೇದಿ ವಿದ್ಯಾ ಇದ್ದ ಹಾಗೆ ಮನೋವೇದಿ ವಿದ್ಯಾ ಅಂತ ಒಂದು ಉಂಟು ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಮನೋವೇದಿ ಶಸ್ತ್ರ ಅಂತ ಒಂದಿದೆ. ಇವತ್ತು ಫಾರಿನ್ ಲೆಟರ್ ಬರೀತಾರೆ. ಫಾರಿನ್ ಯಾರು ಎಷ್ಟಾದ್ರೂ ನೋಡೇ ಇರೋದಿಲ್ಲ ಪಾಪ, ಲೆಟರ್ ಬರೆದು ಸೀದಾ ಹೋಗುತ್ತಾ ಇಲ್ಲ, ಎಲ್ಲಿಗೆ ಅಡ್ರೆಸ್ ಮೇಲೆ ಹೋಗುತ್ತಾ ಇಲ್ವೋ. ಆ ತರ ಅಡ್ರೆಸ್ ಹಾಕಿದ್ರೆ ನಮ್ ಲೆಟರೇ ಹೋಗ್ಬೇಕಾದ್ರೆ ಮಂತ್ರ ಹೇಳಿದ್ರೆ ಬಾಣ ಒಯ್ದು ಬಿಡ್ತಂತದ್ದು. ಸೀದಾ ಸಂಧ್ಯಾವಂದಿನಲ್ಲಿ ಕೂತಿದ್ದಾನೆ, ಇನ್ನೇನು ಕೂತಿದ್ದಾನೆ, ಕೈಲಿ ದಪ್ಪಂತ ಬಿತ್ತಂತ ಅವ್ನು ತಲೆ ಹೋಗ್ಬಿಟ್ಟು. ಅವನಿಗೆ ಅಸಹ್ಯ ಆಗಿವೆ, ತನ್ನ ಮಗನ ಮಗ ಗುರ್ತೇ ಸಿಗ್ಲಿಲ್ಲ. ಈಗ ಅರ್ಥ ಆಗ್ತದೆ, ದೇವ್ರ ಗುರ್ತೇನು ಸಿಕ್ತದೆ ಜನಗಳಿಗೆ, ಮಗನ ಗುರ್ತೇ ಸಿಕ್ಲಿಲ್ಲ. ಪಾಪ ಕೈಲಿ ತಲೆ ಬಿದ್ದು ಅಸಹ್ಯತೆ ಕೆಳಗೆ ಹೋಗದೇನಂತೆ. ಕೆಳಗೆ ಬಿತ್ತು ಟೈಮ್ ಬಂತಲ್ಲ, ಬೆಲ್ಟ್ ಬಾಂಬ್ ಬಿದ್ದಾಗೆ ಇವನ್ ಪೀಸ್ ಪೀಸ್ ಆಗಿ ಹೋಗ್ಬಿಡ್ತಾನೆ ನಡಿಯಂತೆ. ಒಂದು ಹ್ಯೂಮನ್ ಬಾಂಬ್ ಕಾನ್ಸೆಪ್ಟ್ ಇದೆಯಲ್ಲ, ಕೆಳಗೆ ಅವನ ತಲೆ ಬಿತ್ತು, ಇವನ್ ತಲೆ ಪಡ 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 ಸಿಡಿದೋಯ್ತು ಆ ಕಡೆಗೆ, ಸತ್ತು ಬಿದ್ದ. ವೃದ್ಧಕ್ಷತ್ರ ಅಪ್ಪನೂ ಸತ್ತ, ಮಗನೂ ಸತ್ತ. ಆ ರೀತಿ ಕೃಷ್ಣ ಸಾಯಿಸ್ತಾನೆ ಲೆಕ್ಕ ಹಾಕಿ. ಅವನು ತನ್ನ ಮಗನ ಸೇಫ್ಟಿಗೋಸ್ಕೊಟ್ಟ ವರನ ಅವನ ತಂದೆಗೆ ಮೂಲ ಆಗಬೇಕು. ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಇಡಲಿಕ್ಕೆ ವರ ತಗೊಂಡು ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಪುಡಿ ಮಾಡಿಕೊಂಡಲ್ಲ, ಆ ರೀತಿ ಭಗವಂತ ಮಾಡ್ತಾನೆ. ತನ್ನ ಮಗನಿಗೆ ಕೊಟ್ಟ ವರದಿಂದ ತಾನೇ ಸಾಯ್ಬೇಕು. ಆ ರೀತಿ ಕೃಷ್ಣ ಮಾಡಿಸಿದನಂತೆ ಅರ್ಜುನ. ಈಗ ಸರಿ ಹೋಯ್ತಲ್ಲ ಕೂಡ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಅವನ್ ಸಹಿತ ಅವನು ಸತ್ತ, ಅವನ ಅಪ್ಪನೂ ಸತ್ತ, ಇನ್ನು ಯೋಚನೆ ಇಲ್ಲ. ಸೂರ್ಯ ಬೇಕಾ ಈಗ ನೋಡು ಅಂತ ತೋರಿಸಿದನು. ಯಥಾ ಪ್ರಕಾರ ಸೂರ್ಯ ಇದ್ದಾನೆ. ಏ ಸೂರ್ಯ ಮುಳುಗಿಲ್ಲ ಗಿಡಗಿಲ್ಲ, ಮುಳುಗಿದ ಸ್ಥಿತಿಯಲ್ಲಿ ದಯವಿಟ್ಟು ಮುಳುಗಿಲ್ಲ. ಸೊ ಕರೆಕ್ಟ್ ಆಗಿ ನೀನು ಅನ್ಕೊಂಡು ಹಾಗೆ ಆಗಿದೆಯಾ ತಾನೆ. ಕೃಷ್ಣ ಸಾರಥಿ ಆಗದೆ ಹೋಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ನೋಡಂತೆ. ಈಗ ನಿನ್ನನ್ನು ಸಾರಥಿಯ ಕೃಷ್ಣನ ಸಾರಥಿ ಆಗೋದು ಅರ್ಜುನ ಯಾವಾಗ ಕೇಳ್ಕೊಂಡ ಬದುಕಿ ಹೋಗ್ಬಿಟ್ಟ. ಎಂದು ಭಗವಂತನ ನಂಬುತ್ತೇವೆ ಅವತ್ತೇ ನಮ್ಮ ಜೀವನದ ಭವಿಷ್ಯ ಪೂರ್ತಿ ಸರಿ ಹೋಗ್ಬಿಡುತ್ತೆ, 100% ಸೇಫ್. ಆದರೆ ಎಂದು ಕೃಷ್ಣನನ್ನು ಬಿಟ್ಟ ದುರ್ಯೋಧನ ಎಲ್ಲವನ್ನತ್ತಿನ ಅವತ್ತೇ ಪ್ರಾರಂಭವಾಯಿತು. ಎಲ್ಲ ಅವನತ್ತಿಗೆ ಪ್ರಾರಂಭ ದುರ್ಯೋಧನ ಕೃಷ್ಣನನ್ನು ಬಿಟ್ಟಿದ್ದು. ಎಲ್ಲ ಉದ್ಧಾರದ ಮೂಲ ಅರ್ಜುನನಿಗೆ ಕೃಷ್ಣನ ಆರಿಸಿಕೊಂಡಿದ್ದು. ಎಂಥ ವೈಭವ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗೆಲವನ್ನು ಅರ್ಜುನ ಸಾಧಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ದೇವರ ಅನುಗ್ರಹದ ಹೊಸ ಮುಖ ಗೊತ್ತಾಗ್ತದೆ. ಇನ್ನು ಮುಂದೆ ಏನೇನು ನಡೀತು ಅಂತ ಬಹಳ ಮುಖ್ಯ. ಅಲ್ಲಿಗೆ ದುರ್ಯೋಧನ ಎಷ್ಟು ಸಂಕಟ ಪಡಬೇಕು, ಈಗ ಮುಂದೆ ಏನೇನಾಗಬೇಕು ಅದೆಲ್ಲ ಕೂಡ ಅವರು ಹೇಳ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ ನಾಳೆ ದಿವಸ. ಆ ಭಾಗವನ್ನು ನಾಳೆ ನಾಡಿದ್ದು 2 ದಿವಸ ಇದೆ. ಇನ್ನು ದ್ರೋಣಾಚಾರ್ಯ ಹೋಗಿ ಮುಂದೆ ಜಗಟೋತ್ಕಜ ಹೋಗಬೇಕು ನಾಳೆ ದಿವಸ. ಆದರೆ ದ್ರೋಣಾಚಾರ್ಯ ಹೋಗಬೇಕು, ನಾರಾಯಣಾಸ್ತ್ರ ಪ್ರಸಂಗ ಇದೆ. ಇವತ್ತು ಸ್ವಲ್ಪ ತಡ ಆಯಿತು ಬರೋದು, ಬೇರೆ ಊರಿಗೆ ಹೋಗಿದ್ದರಿಂದ. ನಾಳೆ ಸರಿಯಾಗಿ 7ಕ್ಕೆ ಶುರು ಮಾಡಿ 8 ಕಾಲೊಳಗೆ ಘಟೋತ್ಕಜಾದಿಗಳ ವಿಶೇಷವಾದ ಯುದ್ಧದ ವರ್ಣನೆ ಇದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್
பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் த்ரியோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்திர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி சர்வோத்தமோ விஷ்ணு ரதோ ரமாச ப்ரஹ்மாச்ச வாயுச்ச ததீய பத்யம் அன்யேச்ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓ. நாராயணாய பரிபூர்ண குணார்ணவாய விஸ்வோதய ஸ்திதிலயோன்னயதி ப்ரதாய ஞானப்ரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்த பிரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ன மமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயபுதீரயே. பரமபவித்திரவாத ஸ்ரீமன் மகாபாரதத துரோண பர்வதல்லி யாவ ரீதியாகி ஸ்ரீகிருஷ்ணரட்சிதனாதಂತ ಅರ್ಜುನ ಅತ್ಯಂತ ಅಪೂರ್ವ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ, ಮತ್ತೊಂದು ಕಡೆಗೆ ಭೀಮಸೇನ ತನ್ನ ಅತ್ಯದ್ಭುತವಾದ ಮಹಾಮಹಾತ್ಮ್ಯವನ್ನು ಪ್ರಕಟ ಮಾಡುತ್ತಾ ಕರ್ಣನನ್ನ 22 ಸಲ ಸೋಲಿಸಿದ ಪ್ರಸಂಗವನ್ನು ನೋಡಿದ್ದೇನೆ. ಅವರಿಬ್ಬರ ಹಿರಿಮೆ ಉದ್ದಕ್ಕೂ ಕಾಣತಕ್ಕಂಥದ್ದು. ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ, ಭಗವದ್ಗೀತೆ ಆರಂಭದಲ್ಲೇ ದುರ್ಯೋಧನ ಬಾಯಲ್ಲೇ ಬಂದಿದೆ. ಭೀಮಾರ್ಜುನರು ಇಡೀ ಪಾಂಡವರಲ್ಲಿ ಅತ್ಯಂತ ಪ್ರಧಾನರಾದವರು, ಅವರಿಬ್ಬರಲ್ಲೂ ಭೀಮಸೇನ ಅತ್ಯಂತ ಪ್ರಧಾನ ಎಂಬುದು ಎಲ್ಲ ಕಡೆ ಕಾಣತಕ್ಕಂಥ ವಿಚಾರ. ಅರ್ಜುನನ ವಿಚಾರವನ್ನು ತಿಳಿದು ಬರಲಿಕ್ಕೋಸ್ಕರ ಧರ್ಮರಾಜ ಭೀಮಸೇನನ್ನು ಕಳಿಸಿದಾಗ ಭೀಮಸೇನ ವ್ಯೂಹ ಪ್ರವೇಶ ಮಾಡಿದ ರೀತಿ, ದ್ರೋಣರನ್ನು ಪರಾಭವಗೊಳಿಸಿದ ರೀತಿ ಎಲ್ಲ ನೋಡಿದ್ದೇವೆ. ಯಾವಾಗ ಅರ್ಜುನ ಕೃಷ್ಣರನ್ನು ಭೀಮಸೇನ ಕಾಣುತ್ತಾನೆ ಆಗ ಸಿಂಹನಾದವನ್ನು ಮಾಡಿ ಆ ಸೂಚನೆಯನ್ನು, ಅರ್ಜುನನ ಕ್ಷೇಮ ಸಮಾಚಾರವನ್ನು, ಸಾತ್ವಿಕೆಯ ಕ್ಷೇಮ ಸಮಾಚಾರವನ್ನು ಭೀಮಸೇನ ತಿಳಿಸಿದನಂತೆ. ಭೀಮಸೇನನ ಸಿಂಹನಾದ ಧರ್ಮರಾಜನಿಗೆ ಅರ್ಜುನನ ಬಗ್ಗೆ ಸುರಕ್ಷಿತನಾಗಿದ್ದಾನೆ ಎನ್ನುವ ಭಾವನೆಯನ್ನು ಹುಟ್ಟಿಸಿತು ಎಂದು ಗಮನಿಸಬೇಕಾಗ. ಭೀಮಸೇನ ಮಾಡಿದ ಸಿಂಹನಾದ ಎಷ್ಟು ಜೋರಾಗಿತ್ತು ಅಂದರೆ, ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿಮಾಪುರೇಕಿ. ಭೀಮಸೇನ ಸಿಂಹನಾದ ಮಾಡಿದಾಗ ಆ ಶಬ್ದ ಧರ್ಮರಾಜನಿಗೆ ಕೇಳಿಸ್ಬೇಕಾದ್ರೆ ಎಷ್ಟು ಜೋರಿರಬೇಕು ಲೆಕ್ಕ ಹಾಕಿ. ಅದರಿಂದ ದುರ್ಯೋಧನ ಸೈನಿಕರು ಸತ್ ಸತ್ ಬಿಡ್ತಾ ಇದ್ದಾರೆ, ಶಬ್ದ ಕೇಳಿ ಸತ್ತು ಬಿಡ್ತಾ ಇದ್ದಾರೆ. ಸೊ ಎರಡು ಡಬಲ್ ಪರ್ಪಸ್ ಸರ್ವ್ ಆದಾಗ ಆ ಕಡೆ ಅವರು ಸತ್ತು ಬಿಡ್ತಾ ಇದ್ದಾರೆ, ಆನೆ ಕುದುರೆಗಳು ಸತ್ತು ಬಿಡ್ತಾ ಇದ್ದ ಭಯಂಕರವಾದ ಧ್ವನಿಗೆ ಸತ್ತು ಬಿಡ್ತಾ ಇವೆ ಅಂತೆ. ಅದನ್ನೇ ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹ ಪಾತೇ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟ. ಇದು ಮಹಾಭಾರತದ ಶ್ಲೋಕ. ಅದು ಲಘುವಾಯುಸ್ತುತಿ ಶ್ಲೋಕ ಅಂತ ಹೇಳಿದರೆ ಅದು ಕಲೆಕ್ಷನ್ನೇ ಹೊರತು ಮೂಲತಃ ಅದು ಮಹಾಭಾರತದ ಶ್ಲೋಕ. ಎರಡು ಸರ್ತಿ ಬರುತ್ತೆ ಮಹಾಭಾರತದ ಶ್ಲೋಕ. ಆ ದೃಷ್ಟಿಯಲ್ಲಿ ವಾಯುರ್ಭೀಮೋ ಭೀಮನಾದ, ಭೀಮನಾದ ಅಂತ ಹೇಳಿದರೆ ಭೀಮನಾದವೇ, ಆ ಒಂದು ಶಬ್ದ ಅಷ್ಟು ಜೋರಾಗಿ ಕೇಳಿಸ್ತಂತೆ. ಇಲ್ಲೂ ತಾರತಮ್ಯ ಜ್ಞಾನ ಸ್ಪಷ್ಟ ನಿಮಗೆ ಅರ್ಥವಾಗ್ತದೆ. ಧರ್ಮರಾಜನಿಗೆ ಕೃಷ್ಣನ ಶಂಖದ ಘೋಷ ಕೇಳಿಸ್ತಾ ಇತ್ತು, ಅರ್ಜುನನ ಗಾಂಡೀವ್ಯದ ಧ್ವನಿ ಕೇಳಿಸಲಿಲ್ಲ. ಸಾತ್ಯಕ್ಕೆಂದು ಪೂರ್ತಿ ನಾಪತ್ತೆಯಾಗಿಬಿಟ್ಟಿದ್ದ. ಆದರೆ ಕೃಷ್ಣನ ಶಂಖನಾದ ಗಾಂಡೀವ್ಯದ ಧ್ವನಿಗಿಂತ ಹೆಚ್ಚು ಶ್ರೇಷ್ಠ ಅಂತ ಗೊತ್ತಾಗಿತ್ತು. ಆದರೆ ಈಗ ಭೀಮಸೇನ ಸಿಂಹನಾದ ಕೇಳಿಸ್ತಾ ಇದೆ ಕೃಷ್ಣನ ಶಂಖನಾದದ ಜೊತೆಗೆ. ಅಂದಮೇಲೆ ಶ್ರೀಕೃಷ್ಣನಾದ ಕೇಳಿಸ್ತು, ಭೀಮನಾದ ಕೇಳಿಸ್ತು, ಅರ್ಜುನನಾದನ ಆಗೇ ಕೇಳಿಸಿಲ್ಲ. ಇವರಿಬ್ಬರು ನಾದ ಕೇಳಿದ್ದರಿಂದ ಅರ್ಜುನ ಸುಖವಾಗಿದ್ದಾನೆ ಅಂತ ಅರ್ಥ ಅಷ್ಟೇನೆ. ಅಂದರೆ ನಾದದಲ್ಲೂ ಕೂಡ ಎಷ್ಟು ವ್ಯತ್ಯಾಸ ಇದೆ, ಅಲ್ಲೂ ತಾರತಮ್ಯ.